ಆಚಾರ ಬಂದು
ಸ್ತುತಃ ಸ ಭಗವಾನ್ ವಾಜರೂಪಧರೋ ರವಿಃ ಯಜುಂಷಿ ಅಯಾತಯಾಮಾನಿ ಮುನಯೇ ಅದಾತ್ ಪ್ರಸಾದಿತಃ ಯಜುರ್ಭಿಃ ಅಕರೋತ್ ಶಾಖಾಃ ದಶಪಶ್ಚ ಸುತೈರ್ವಿಹುಃ ಜುಗುಹುಃ ಜುಗೃಹುಃ ವಾಜಸನ್ಯಸ್ತಾಃ ಕಣ್ವ ಮಾಧ್ಯಂದಿನಾದಯಃ ಜೈಮಿನೇ ಸಮ್ಯಗ ಶ್ಯಾಮಗ ಸ್ಯಾಸೀತ್ ಸುಮಂತುಃ ತನಯೋ ಮುನೇಃ ಸುಮನ್ವಾನ್ ತತ್ಸುತಸ್ತಾಭ್ಯಾಂ ಏಕೈಕಾಂ ಪ್ರಾಹ ಸಂಹಿತಾಂ ಜೈಮಿನೇಹೆ ಸಾಮಗಸ್ಯ ಆಸಿ ಸಾಮವೇದಕ್ಕೆ ಜೈಮಿನಿಗಳನ್ನು ಪ್ರವರ್ತಕರನ್ನಾಗಿ ಮಾಡಿದರು. ಸುಮಂತು ತನಯೋ ಮುನೇಹೆ ಅವರ ಮಗ ಸುಮಂತು, ಸುಮನ್ವಾನ್ ತತ್ಸುತ ಅವರ ಮಗ ಸುಮನ್ವಾನ್, ತಾಭ್ಯಾಂ ಏಕೈಕಾಂ ಪ್ರಾಹವ ಸಂಹಿತ ತಮ್ಮ ಇಬ್ಬರು ಮಕ್ಕಳಿಗೆ ಅವರಿಬ್ಬರು ಕೂಡ ಒಂದೊಂದು ಸಂಹಿತೆಯನ್ನು ಹೇಳಿದರು. ಸುಖ ವಾಜ್ಯರೂಪಧರ ಅಶ್ವರೂಪಧರ ಅಯಾತಯಾಮಾನಿ ಅಗತಸಾರಾಣಿ ವೀರ್ಯವಂತಿ ಇತ್ಯರ್ಥ. ಯಾತಯಾಮಂ ಗತರಸಂ ಪೂರ್ತಿ ಪರಿಶೀಲಂಚಯತಂತ ಬಂದಿದೆ. ಯಾತಯಾಮ ಅಂದ್ರೇನು ಗತಸಾರ, ಅಯಾತಯಾಮ ಅಂದ್ರೇನು ಅಗತಸಾರಾಣಿ ಸತ್ವಯುಕ್ತವಾದಂಥ ಅಂತ ಅರ್ಥ. ಒಣಗಿದ ಹಣ್ಣು ಇರುತ್ತೆ ಸಾರ ಇಲ್ಲದರಲ್ಲಿ, ಆರಿದ ಹಸಿ ತಿನ್ನಕ್ಕೆ ಅನುಕೂಲವಾಗಿದ್ದಾಗ ಸಾರವತ್ತು ಅಂತ ಕರೀತಾರಲ್ಲ ಹಾಗೆ. ವಾಜಸನಃ ಸೂರ್ಯ ತತ ಆಗತ ಶಾಖ ವಾಜಸನ್ಯ, ವಾಜಸನ್ಯ ಅಂತ ಯಾತ ಕರೀತಾರೆ ಅಂದರೆ ವಾಜಸನ ಅಂದರೆ ಸೂರ್ಯನಿಗೆ ವಾಜಸನ ಅಂತ ಹೆಸರು. ಆತನಿಂದ ಉಪದಿಷ್ಟವಾಗಿ ಬಂದ ಶಾಖೆಗಳಾದ್ದರಿಂದ ವಾಜಸನ್ಯ ಅಂತ ಅವನು ಕರೀತಾರೆ. ಕಣ್ವಾದಯೋ ಮಧ್ಯಂದಿನಾದಯಶ್ಚ ಸಾಮಗಾಯತಿ ಇತಿ ಸಾಮಗ, ಸಾಮವನ್ನು ಗಾನ ಮಾಡ್ತಾ ಇರ್ತಾರೆ ಸಾಮಗರು ಸಾಮಗರು ಅಂತ ಕರೀತಾರೆ. ತಸ್ಯ ಜೈಮಿನೇಹೆ ತನಯಃ ಸುಮಂತುರ್ ನಾಮ, ತಸ್ಯ ಸುಮಂತೋ ಸುತಃ ಸುಮನ್ವಾನ್ ನಾಮ, ತಾಭ್ಯಾಂ ಸುಮಂತು ಸುಮನ್ವಾಭ್ಯಾಂ ಪುತ್ರಪೌತ್ರಾಭ್ಯಾಂ ಕ್ರಮೇಣ ಏಕಾಮೇಕಾಂ ಪ್ರಾಹ. ಸುಕರ್ಮಾಪಿ ತಸ್ಯ ಜೈಮಿನೇ ಶಿಷ್ಯ, ಸುಕರ್ಮಾ ಚಾಪಿ ತಿಷ್ಯ ಸಾಮವೇದತರೋರ್ ಮಹಾನ್, ಸಹಸ್ರಂ ಸಂಹಿತಾಭೇದಂ ಚಕ್ರೇ ಸಾಂನಾಂ ತಥೋ ದ್ವಿಜ. ಸುಕರ್ಮ ಅವ್ರ ಮಗ, ಅವರ ಶಿಷ್ಯ. ಸುಕರ್ಮಾ ಚಾಪಿ ತಿಷ್ಯ ಸಾಮವೇದತರೋ ಮಹಾನ್, ಸಾಮವೇದ ದೊಡ್ಡ ವೃಕ್ಷ, ನಿಗಮ ಕಲ್ಪತರು ಅಂತ ಕರೆದಿದ್ದ. ವೇದಗಳು ಕಲ್ಪವೃಕ್ಷ, ಅದು ಒಂದೊಂದು ಕಲ್ಪವೃಕ್ಷಗಳು. ಸಾಮವೇದ ತರು, ತರು ಅಂದರೆ ವೃಕ್ಷ, ಸಾಮವೇದ ತರು ಅಂತ ಮಹಾನ್ ಶಿಷ್ಯ, ಒಳ್ಳೆ ಶ್ರೇಷ್ಠನಾದ ಶಿಷ್ಯ ಆತ. ಏನು ಮಾಡ್ದ? ಸಂಹಿತಾಭೇದಂ ಸಾಮನಾಂ ಸಹಸ್ರಂ ಚಕ್ರೆ, ಸಾಮವೇದನ ಸಾವಿರ ಭಾಗಗಳಾಗಿ ಅವರು ವಿಭಾಗ ಮಾಡಿ ಉಪದೇಶವನ್ನು ಮಾಡಿದರು. ಸುಕರ್ಮಾಪಿತಶ್ಚ ಜೈಮಿನೇ ಶಿಷ್ಯ ಮಹಾನ್ ಅತಿಪ್ರಜ್ಞಾವಾನ್ ಸಾಮವೇದಾಖ್ಯತರೋ ಸಾಮನಾಂ ಸಹಸ್ರಂ ಸಂಹಿತಾರೂಪಂ ಭೇದಂ ಚಕ್ರೆ. ಹೀಗೆ ಸಾಮವೇದದ ಮುಂದುವರಿಕೆಯನ್ನು ಹೇಳ್ತಾ ಇದ್ದಾರೆ. ಹಿರಣ್ಯನಾಭ ಕೌಸಲ್ಯ ಪೌಷ್ಯಂಜಿಶ್ಚ ಸುಕರ್ಮಣ ಶಿಷ್ಯೌ ಜಗ್ರಹತು ಚಾನ್ಯೇ ಆವಂತ್ಯೋ ಬ್ರಹ್ಮವಿತ್ತಮಃ. ಹಿರಣ್ಯನಾಭ ಕೌಸಲ್ಯ ಪೌಷ್ಯಂಜಿಶ್ಚ ಸುಕರ್ಮಣ ಶಿಷ್ಯೌ ಜಗ್ರಹತು ಚ ಅನ್ಯಃ ಆವಂತ್ಯಃ ಬ್ರಹ್ಮವಿತ್ತಮಃ. ಹಿರಣ್ಯನಾಭ ಕೌಸಲ್ಯ ಇಬ್ಬರು, ಪೌಷ್ಯಂಜಿಶ್ಚ ಸುಕರ್ಮಣ, ಸುಕರ್ಮಣಗೆ ಹಿರಣ್ಯನಾಭ ಅಂತ ಒಬ್ಬ, ಪೌಷ್ಯಂಜಿ ಅಂತ ಒಬ್ಬ, ಇಬ್ಬರು ಶಿಷ್ಯರಿದ್ದರು. ಅದರ ಕೌಸಲ್ಯ ಅಂತ ಹೇಳಿದರೆ ಕೌಸಲ್ಯ ಕೋಸಲ ಪುತ್ರ, ಕೋಸಲ ದೇಶದವನು ಅಥವಾ ಕೋಸಲ ಅನ್ನೋನು ಮಗ, ಅದಕ್ಕೆ ಆತನಿಗೆ ಕೌಸಲ್ಯ ಅಂತದ್ರು. ಕೌಸಲ್ಯ ದಶರಥನ ಹೆಂಡತಿ ಕೌಸಲ್ಯ, ಕೌಸಲ ದೇಶದವಳು, ಅದಕ್ಕೆ ಕೌಸಲ್ಯ ಅಂತ ಹೆಸರಾಗಿತ್ತು. ಹಿರಣ್ಯನಾಭಶ್ಚ ಪೌಷ್ಯಂಜಿಶ್ಚ ಸುಕರ್ಮಣಃ ಶಿಷ್ಯೌ ಜಗೃಹು. ಕೌಸಲ್ಯ ಅವನು, ಹಿರಣ್ಯನಾಭ ಕೌಸಲ ದೇಶದವನು, ಪೌಷ್ಯಂಜಿ ಇನ್ನೊಪ್ಪ, ಇಬ್ಬರು ಕೂಡ ಸುಕರ್ಮಣಃ ಶಿಷ್ಯೌ, ಸುಕರ್ಮನ ಶಿಷ್ಯರು. ಜಗ್ರಹುತು ಚ ಮೂರ್ತಿ ಆದರೂ ಸ್ವೀಕಾರ ಮಾಡಿದರು. ಅನ್ಯಃ ಅವಂತ್ಯಃ, ಇನ್ನೊಬ್ಬ ಅವಂತಿ ದೇಶದವನು, ಉಜ್ಜಯಿನಿರೋದು ಅವಂತಿ ದೇಶದವರು, ಬ್ರಹ್ಮವಿತ್ತಮೊಳ್ಳೆ ಬ್ರಹ್ಮಜ್ಞಾನಿ, ಅವರು ಮೂರು ಜನ ಕೂಡ ಅದನ್ನು ಸಾವಿರದ ಪ್ರವರ್ತಕರಾಗಿ ಮುಂದೆ ಬರೋದು. ಉದೀಚ್ಯಾಹ ಸಾಮಗಾ ಶಿಷ್ಯಾಹ ಆಸನ್ ಪಂಚಶತಾನಿ ವೈ ಪೌಷ್ಯಂಜಾವಂತ್ಯಯೋಶ್ಚಾಪಿ ಕಾಂಶ್ಚೋದೀಚ್ಯಾನ್ ಪ್ರಚಕ್ಷತೆ. ಉದೀಚ್ಯಾಹ ಸಾಮಗಾಹ ಶಿಷ್ಯಾಹ, ಸಾಮಗಾಹ ಶಿಷ್ಯಾಹ ಉದೀಚ್ಯಾಹ, ಉದೀಚ್ಯಃ ಶಿಷ್ಯ ಆಸನ್ ಪಂಚಶತಾನಿ ವೈ. ಉದೀಚ್ಯ ಅಂದರೆ ಉತ್ತರ ದಿಕ್ಕು, ಉತ್ತರ ದಿಕ್ಕಿನ ಜನಗಳಲ್ಲಿ ಅವಂತ್ಯ ಉದೀಚ್ಯಶ್ಚ, ಅವರಲ್ಲಿ ಪಂಚ 500 ಜನಗಳು, ಅಷ್ಟು ಜನಗಳು ಕೂಡ ವೇದ ಅಧ್ಯಯನವನ್ನು ಮಾಡಿದರು, ಸಾಮವೇದವನ್ನು. ಪೌಷ್ಯಂಚ ಅವಂತ್ಯಯೋಶ್ಚ ಅವಂತ್ಯಯೋಶ್ಚಾಪಿ ತಾಂಶ್ಚ ಉದೀಚ್ಯಾನ್ ಪ್ರಚಷ್ಠತೆ. ಆ ಒಂದು ಕಡೆ ನೋಡಿದರೆ ಸಾಬಗ ಶಿಷ್ಯ ಆಸನ್ ಪ್ರಚಸ, ಪೌಷ್ಯಂಚ ಅವಂತಿ, ಇಬ್ಬರಿಗೂ ಕೂಡ 500 ಜನ ಶಿಷ್ಯರಾಗಿಬಿಟ್ಟು ವಿಶೇಷವಾಗಿ ಸಾಮವೇದವನ್ನು ಪ್ರವರ್ತನೆ ಮಾಡಿದರು. ಅವರೆಲ್ಲ ಕೂಡ ಪಂಚಶತಾನಿ ಶಿಷ್ಯ ಆಸನ್, ತೇಷಾಂ ಸಮುದಿತಾನಾಂ ನಾಮಾನ್ಯ ತಾನೆ, ಅವರೆಲ್ಲರೂ ಉದೀಚ್ಯರು, ಉದೀಚ್ಯರು ಅಂತ ಅವ್ರ ಹೆಸರು. ಲೌಗಾಕ್ಷಿರ್ ಲಾಂಗಲಿ ಕುಲ್ಯ ಕುಸೀದ ಕುಕ್ಷಿರೇವ ಚ ಪೌಷ್ಯಂಜಿ ಶಿಷ್ಯ ಜಗೃಹು ಸಂಹಿತಾಸ್ತೇ ಶತಂ ಶತಂ. ಲೌಗಾಕ್ಷಿರ್ಹಿ ಲಾಂಗಲಿಹಿ ಕುಲ್ಯ ಕುಸೀದ ಕುಕ್ಷಿಹಿ ಏವ ಚ ಪೌಷ್ಯಂಜಿ ಶಿಷ್ಯ ಜಗೃಹು ಸಂಹಿತಾ ತೇ ಶತಂ ಶತಂ. ಅದರಲ್ಲಿ ಲೌಗಾಕ್ಷಿ, ಲಾಂಗಲಿ, ಕುಲ್ಯ, ಕುಸೀತ, ಕುಕ್ಷಿ ಇವರೆಲ್ಲ ಪೌಷ್ಯಂಜಿಯ ಶಿಷ್ಯರು. ಜಗೃಹು ಸಂಹಿತಾಸ್ತೆ ಶತಂ ಶತಂ, ಒಬ್ಬೊಬ್ಬರು ಕೂಡ 100 ಸಂಹಿತೆಗಳನ್ನು ಅಧ್ಯಯನ ಮಾಡಿದರು ಅವರೆಲ್ಲ ಕೂಡ. ಕೃತ್ಯೋ ಕೃತೋ ಹಿರಣ್ಯನಾಭಸ್ಯ ಚತುರ್ವಿಂಶತಿ ಸಂಹಿತಾ ಶಿಷ್ಯ ಊಚೆ ಸ್ವಶಿಷ್ಯೇಭ್ಯ ಶೇಷಾ ಆವಂತ್ಯ ಆತ್ಮವಾನ್. ಕೃತ ಹಿರಣ್ಯನಾಭಸ್ಯ ಚತುರ್ವಿಂಶತಿ ಸಂಹಿತಾ, ಹಿರಣ್ಯನಾಭ 24 ಸಂಹಿತೆಗಳನ್ನು ಆತ ಕಲಿತ. ಶಿಷ್ಯ ಊಚೆ ಸ್ವಶಿಷ್ಯೇಭ್ಯ, ತಮ್ಮ ಶಿಷ್ಯರಿಗೆಲ್ಲ ಅವರು ಉಪದೇಶವನ್ನು ಮಾಡಿದರು. ಶೇಷಾ ಆವಂತ್ಯ ಆತ್ಮವಾನ್, ಉಳಿದವರೆಲ್ಲ ಅವಂತಿದೆ ಅವಂತಿಯ ಶಿಷ್ಯರಾಗಿ ಮುಂದೆ ಬಂತು. ಈಗ ಸಾಮವೇದ ಆ 3 ಜನಗಳಿಂದ ಬಹಳ ವಿಶೇಷವಾಗಿ ಪ್ರಸಾರವನ್ನು ಕಂಡಿತು. ಸುಕರ್ಮ, ಸುಕರ್ಮದ ಶಿಷ್ಯರು 3 ಜನ, 3 ಜನಗಳಿಂದ ಹರಡಿತು. ಅಥರ್ವವಿತ್ ಸುಮಂತುಶ್ಚ ಶಿಷ್ಯವಧ್ಯಾಪಯತ್ ಸ್ವಕ ಅಧ್ಯಾಪಯತ್ ಸ್ವಕಾಂ ಸಂಹಿತಾಂ ಸೋಪಿ ಪಥ್ಯಾಯ ವೇದ ದರ್ಶಾಯ ಚೋಕ್ತವಾನ್. ಅರ್ಥವಿತ್ ಸುಮಂತು ಚ ಶಿಷ್ಯಂ ಅಧ್ಯಾಪಯತ್ ಸ್ವಕಂ ಸಂಹಿತಾಂ ಸಹ ಅಪಿ ಪಥ್ಯಾಯ ವೇದ ದರ್ಶಾಯ ಚ ಉಕ್ತವಾನ್. ಸೋಪಿ ಸುಮಂತೋ ಶಿಷ್ಯೋಪಿ ಪಥ್ಯಾಯ. ಏನಾಯ್ತಾಗ ಅಥರ್ವವಿತ್, ಅಥರ್ವ ವೇದವನ್ನು ತಿಳಿದಂತಹ ಸುಮಂತು, ಹೀಗಾಯಿತು. ಏನಾಯಿತು, ಋಗ್ವೇದ, ಯಜುರ್ವೇದ, ಸಾಮವೇದ ಆಯಿತು, ಅಥರ್ವ ವೇದಕ್ಕೆ ಬಂದು ಅಥರ್ವೇದ ಬಲ್ಲಂತಹ ಸುಮಂತು ಶಿಷ್ಯಂ ಅಧ್ಯಾಪಯತ್ ಸ್ವಕ, ತಮ್ಮ ಶಿಷ್ಯನಿಗೆ ಅಥರ್ವೇದವನ್ನು ಹೇಳಿಕೊಡು. ಸಂಹಿತಾಂ ಸೋಪಿ ಪಥ್ಯಾಯ ವೇದ ದರ್ಶಾಯ ಚೋಕ್ತವಾನ್. ಅನಂತರ ಪಥ್ಯ ಶಿಷ್ಯೋಪಿ ಪಥ್ಯಾಯ, ಸುಮಂತರ ಶಿಷ್ಯ ಪಥ್ಯರಿಗೆ, ಪಥ್ಯ ವೇದದರ್ಶರಿಗೆ. ಈ ರೀತಿಯಲ್ಲಿ ವೇದದರ್ಶ ಅಂತ ಒಬ್ಬರ ಹೆಸರು, ಪಥ್ಯ ಅಂತ ಒಬ್ಬರ ಹೆಸರು, ಅವರಿಗೆಲ್ಲ ಹೇಳ್ತಾ ಹೊರಟು. ಶೌಕ್ಲಾಯನಿ ಬ್ರಹ್ಮಾವಲಿ ಬ್ರಹ್ಮವಾಲಿಹಿ ಮೋದೋಷ ವಿಪ್ಪಲಾಯನಿಹಿ ವೇದದರ್ಶ ಶಿಷ್ಯಾಸ್ತೆ ಪಥ್ಯ ಶಿಷ್ಯಾನಥೋ ಶೃಣು ಕುಮುದ ಶುನಕೋ ಬ್ರಹ್ಮನ್ ಜಾಜಲಿಶ್ಚಾಪ್ಯರ್ಥ ಅರ್ಥವಿತ್. ಶೌಕ್ಲಾಯನಿಹಿ ಬ್ರಹ್ಮವಾಲಿಹಿ ಮೋದೋಷ ಪಿಪ್ಪಲಾಯನಿಹಿ ವೇದದರ್ಶ್ಯ ಶಿಷ್ಯಾಹ. ಶುಕ್ಲಾಯನಿ, ಬ್ರಹ್ಮವಾಲಿ, ಮೋದೋಷ, ಪಿಪ್ಪಲಾಯನಿ, 4 ಜನಗಳು ಕೂಡ ವೇದ ಪಥ್ಯ ವೇದದರ್ಶ ಇಬ್ಬರು ಹೆಸರು ಹೇಳಿದರಲ್ಲ, ವೇದದರ್ಶ ಮುನಿಯ ಶಿಷ್ಯರು. ಪಥ್ಯ ಶಿಷ್ಯ ರಥೋ ಶೃಣು, ಪಥ್ಯರ ಶಿಷ್ಯರು ಯಾರು ಅಂದರೆ ಕುಮುದ ಶುನಕಃ ಬ್ರಹ್ಮನ್ ಜಾಜಲಿಶ್ಚಾಪಿ ಅರ್ಥರ್ಭವಿತ್. ಕುಮುದ, ಶುನಕ, ಜಾಜಲಿ ಇವರೆಲ್ಲ ಪಥ್ಯರ ಶಿಷ್ಯರು. ಆದರೆ ಶಿಷ್ಯ ಪರಂಪರೆಯಲ್ಲಿ ಬೆಳೀತಾ ಬೆಳೀತಾ ಹೋಯ್ತು. ಹಾಗೇನೆ ಕುಮುದಾದಯ ಪಥ್ಯ ಶಿಷ್ಯಾ ಅಂತ ಅರ್ಥ. ಕುಮುದ, ಶುನಕ, ಜಾಜಲಿ ಬ್ರಹ್ಮನನ್ನು ಸಂಬೋಧನೆ, ಶೌನಕರೇ ಕೇಳಿ ಅಂತ ಅರ್ಥ. ಬಭ್ರು ಶಿಷ್ಯೋ ಅಂಗಿರ ಶಿಷ್ಯೋಪ್ಯಂಗಿರ ಸಹ ಸೈಂಧವಾಯನ ಏವ ಚ ಅಧೀಯೇತಾಂ ಸಂಹಿತೆ ದ್ವೇ ಸಾವರ್ಣ್ಯಾದ್ಯಾಸ್ತಥಾಪರೇ. ಬಭ್ರು ಶಿಷ್ಯ ಅಪಿ ಅಂಗಿರಸ ಸೈಂಧವಾಯನ ಏವಚ ಅಧೀಯೇತಾಂ ಸಂವಿತೇ ದ್ವೇ ಸಾವರ್ಣ್ಯಾದ್ಯಾಹ ತಥಾ ಪರೇ. ಅದರಲ್ಲಿ ಬಭ್ರು ಶಿಷ್ಯ ಅಪಿ ಅಂಗಿರಸ, ಅಂಗಿರಸರ ಶಿಷ್ಯರಾದ ಬಭ್ರು, ಅದೇ ರೀತಿ ಸೈಂಧವಾಯನ, ಸೈಂಧವಾಯನ ಅವರು ಅಧೀಯೇತಾಂ ಸಂಹಿತೇ ದ್ವೇ, ಎರಡು ಸಂಹಿತೆಗಳನ್ನು ಅವರು ಓದಿದರು. ಸಾವರ್ಣ್ಯಾದ್ಯಾಹ ತಥಾ ಪರೇ, ಸಾವರಣ್ಯ ಮೊದಲಾದವರು ಉಳಿದ ಸಂಹಿತೆಗಳನ್ನು ಓದಿದರು. ಎಲ್ಲ ದಾಪ್ರಿಗದಲ್ಲಿ ಹೌದು, ವೇದವ್ಯಾಸರ ಶಿಷ್ಯರು ಇರಲ್ಲ, ಶಿಷ್ಯ ಪರಂಪರೆ. ಬಭ್ರು ಸೈಂಧವಾಯನೋ ಪಥ್ಯ ಶಿಷ್ಯಸ್ಯ ಅಂಗಿರಸೋ ಅಂಗಿರೋ ಗೋತ್ರೇ ವಿದ್ಯಮಾನಸ್ಯ ಶುನಕಸ್ಯ ಶಿಷ್ಯೋ ಅಧೀಯೇತಾಂ. ಅಧೀತವಂತೌ ಶುನಕಸ್ತು ದ್ವಿಧಾ ಕೃತ್ವಾ ತದೌ ಏಕಾಂತು ಬಭ್ರವೆ ದ್ವಿತೀಯಾಂ ಸಂಹಿತಾಂ ಪ್ರಾದಾತ್ ಸೈಂಧವಾಯನ ಸಂಹಿತೇ ಇತಿ. ಶುನಕ ಅಂತಕ್ಕಂಥವರು ದ್ವಿಧಾ ಕೃತ್ವಾ ತದೌ ಏಕಾಂತು ಬಭ್ರವೆ, ಎರಡು ಭಾಗವನ್ನು ಮಾಡಿ ಒಂದು ಸಂಹಿತೆಯನ್ನು ಬಭ್ರುವಿಗೆ ಹೇಳಿದರು, ದ್ವಿತೀಯಾಂ ಎರಡನೇ ಸಂಹಿತೆಯನ್ನು ಸೈಂಧವಾಯನರಿಗೆ ಹೇಳಿದರು. ಈಗ ಅದು ಮುಂದುವರಿತಾ ಹೋಯಿತು. ಓ ಸ್ಪೆಷಲಾಗಿ ಯಾವುದಕ್ಕೆ ಹೇಳ್ತಾರೆ ಅಂದರೆ ಅವರು ಸ್ಪೆಷಲೈಸೇಷನ್ ಬಂದಾಗ ಏನಾಯ್ತಾಗ ಮಹತ್ವ ಬರುತ್ತೆ. ಎಲ್ಲ ಬರೀ ಜನರಲ್ ಸರ್ಜರಿ ಇದ್ದುಬಿಟ್ರೆ ಉಳಿದ ಔಷಧಿ ಕೊಡೋರ ಹಾಗಾಗ್ತಾರೆ. ಅವರು ಡಿಫ್ರೆಂಟ್ ಬ್ರಾಂಚಸ್ ಎಕ್ಸ್ಪರ್ಟ್ ಆಗಿಬಿಟ್ಟಾಗ ಅವರಿಗೆ ಉಳಿದವ್ರಿಗೆ ಮಹತ್ವ ಕಡಿಮೆ ಆಗಲಿಲ್ಲ, ಇವರು ಮಹತ್ವ ಬರದೇ ಹೋಗಲಿಲ್ಲ. ಈ ರೀತಿ ಮಾಡೋದು ವೈಶಿಷ್ಟ್ಯ ಅದೇ. ಮತ್ತೆ ಅವರು ಆ ರೀತಿ ಮಾಡೋದಕ್ಕೆ ಇನ್ನೊಂದು ಕಾರಣ, ಅವ್ರ ಲಿಮಿಟೇಷನ್ ಕೂಡ ಹೌದು. ವೇದವ್ಯಾಸರು ಸರ್ವಜ್ಞರು, ಗೊತ್ತಾಯ್ತಿಲ್ಲ, ಆ ಸಾಕ್ಷಾತ್ ಶಿಷ್ಯರೆಲ್ಲ ಸಮರ್ಥರಾಗಿದ್ದವರು. ಬರ್ತಾ 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 ಏನಾಗ್ತವಂಥದ್ದು ಆ ರೀತಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೆ ತಕ್ಕಂತೆ ಡಿವೈಡ್ ಮಾಡಬೇಕಾಯ್ತು. ಡಿವಿಷನ್ ಎರಡು ಪರ್ಪಸ್ಗೋಸ್ಕರ, ಒಂದು ಅವರ ಸಾಮರ್ಥ್ಯ ಇತಿಮಿತಿಗಳು, ಮತ್ತು ಪ್ರಸಾರ ಆಗಲಿಕ್ಕೆ ಏನು ಮಾಡಬೇಕು, ಹಂಚಿಕೊಟ್ಟ ಪ್ರಸಾರಕ್ಕೆ ವ್ಯವಸ್ಥೆ ಬರುತ್ತೆ, ಪರಸ್ಪರ ಕ್ಲಾಶ್ ಆಗದಂತೆ ಹಂಚಲಿಕ್ಕೆ ಬರುತ್ತೆ, ಅದನ್ನು ಕೂಡ ಮಾಡಿ. ಏನೋ ಉಳಿದು ಗೊತ್ತಿಲ್ಲ ಅಂತಲ್ಲ, ಎಕ್ಸ್ಪರ್ಟ್ಸ್ ಅದರಲ್ಲಿ ಗೊತ್ತೇ ಆಗಿರ್ಬೇಕು. ಡಾಕ್ಟ್ರಿ ಬೇರೆ ಗೊತ್ತೇ ಇಲ್ಲ, ಸರ್ಜರಿ ಮಾಡೋರು ಏನು ಗೊತ್ತಿಲ್ವಾ, ಗೊತ್ತಿರ್ತದೆ, ಆದರೆ ಹೆಚ್ಚು ಗೊತ್ತಿರೋದಿಲ್ಲ. ಅದು ಎಷ್ಟು ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಗೊತ್ತಿರುತ್ತೆ. ಆ ರೀತಿಯ ಸ್ಪೆಷಲೈಸೇಷನ್ ಬೇರೆ, ಜನರಲ್ ತಿಳಿಯೋದು ಬೇರೆ. ಸಾವರಣ್ಯಾದ್ಯ ತಥಾ ಪರೇ ನಕ್ಷತ್ರಕಲ್ಪ ಶಾಂತಿಶ್ಚ ಕಶ್ಯಪಾಂಗಿರಸಾದಯ ಏತೆ ಅಥರ್ವಣಾಚಾರ್ಯಾಃ ಶೃಣು ಪೌರಾಣಿಕಾನ್ ಮುನೇ. ನಕ್ಷತ್ರಕಲ್ಪ ಶಾಂತಿಶ್ಚ, ನಕ್ಷತ್ರಕಲ್ಪ ಅಂತ ಒಬ್ಬರು, ಶಾಂತಿ ಅಂತ ಇನ್ನೊಬ್ಬರು. ಅದು ಹೆಂಗಸರ ಹೆಸರು ಗಂಡಸರ ಎರಡೂ ಆಗ್ಬೋದು ಶಾಂತಿ ಅನ್ನೋ ಪದ. ಸಾಮಾನ್ಯ ರೂಢಿಯಲ್ಲಿ ಎಲ್ಲಿ ಬಂದಿದೆ ಅದೀಗ ಹೆಂಗಸರ ಹೆಸರೇ ಬಂದಿದೆ. ಕಶ್ಯಪಾಂಗಿರಸಾದಯ, ಅದಕ್ಕೆ ಕಾರಣ ಅನಿರುದ್ಧ ಪತ್ನಿ ಶಾಂತಿ, ಮಹಾಲಕ್ಷ್ಮಿ ಹೆಸರು. ಸಾರ್ಥದಲ್ಲೇ ಮುಂದುವರಿತಾ ಬಂತಷ್ಟೇ. ಕಶ್ಯಪಾಂಗಿರಸಾದಯ, ಕಶ್ಯಪರು ಅಂಗಿರಸರು ಮೊದಲಾದವರು. ಏತೆ ಅಥರ್ವಣಾಚಾರ್ಯ, ಅಥರ್ವಣ ವೇದದ ಆಚಾರ್ಯರಾಗಿ ಮುಂದುವರಿತಾ ಬಂದರು. ಶೃಣು ಪೌರಾಣಿಕಾನ್ ಮುನೆ, ಈಗ ಪೌರಾಣಿಕ ಪರಂಪರೆ ಹೇಳ್ತೀವಿ ಅಂತ ಹೇಳ್ತಾರೆ. ಎಲ್ಲ ನಾಲ್ಕು ವೇದಗಳದ್ದು ಆಯ್ತು. ಈಗ ಪೌರಾಣಿಕರು ಯಾತಕ್ಕೆ ಹೇಳಬೇಕು ಅಂದರೆ ಐದನೇ ವೇದ ಇದ್ದಾಗ ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ. ಅದರ ಪ್ರವರ್ತಕರು ಯಾರು ಮಾಡಿದರು ಅಂದರೆ ತ್ರಯ್ಯಾರುಣಿ ಕಶ್ಯಪಶ್ಚ ಸಾವರ್ಣಿ ಅಕೃತವ್ರಣ ಶಿಂಶಪಾಯನ ಹಾರೀತೌ ಷಡ್ವೈ ಪೌರಾಣಿಕಾ ಇಮೇ. ತ್ರಯ್ಯಾರುಣಿ ಕಶ್ಯಪ ಚ ಸಾವರ್ಣಿ ಅಕೃತವ್ರಣ ಶಿಂಶಪಾಯನ ಹಾರೀತೌ ಷಡ್ವೈ ಪೌರಾಣಿಕಾ ಇಮೇ. ಆರು ಜನಗಳು ಪೌರಾಣಿಕಾಚಾರ್ಯರಾದರು. ತ್ರಯ್ಯಾರುಣಿ ಅಂತ ಒಬ್ಬರು, ಕಶ್ಯ ಇವರು ವೇದ ಗೊತ್ತಿಲ್ಲ ಅಂತ ಅರ್ಥನ ಪಾಪ ಪೌರಾಣಿಕರು ಅಂತ ಹೇಳಿದ್ರೆ ವೇದ ಗೊತ್ತಿಲ್ಲ ಅಂತಾನ. ವೇದ ಗೊತ್ತು, ವಿಶೇಷ ಪ್ರಸಾರಕ್ಕೆ ಆ ಭಾಗ ತಗೊಂಡು. ತ್ರಯ್ಯಾರುಣಿ ಕಶ್ಯಪ ಸಾವರ್ಣಿ ಅಕೃತವರ್ಣ ಶಿಂಶಪಾಯನ ಹಾರೀತ, ಯಾರು ಜನಗಳು ಕೂಡ ಪೌರಾಣಿಕ ಸಂಹಿತೆಯ ಪ್ರಚಾರಕರಾದ. ಅಧೀಯಂತ ವ್ಯಾಸ ಶಿಷ್ಯಾತ್ ಸಂಹಿತಾಂ ಮತ್ಪಿತುರ್ಮುಖಾತ್ ಏಕೈಕಾಂ ಅಹಮೇತೇಷಾಂ ಶಿಷ್ಯ ಸರ್ವಾಂ ಸಮಧ್ಯಗಾಂ. ವೆರಿ ಇಂಪಾರ್ಟೆಂಟ್ ಈ ವಾಕ್ಯ. ಯಾತಕ್ಕೆ ಅಂದರೆ ಎಲ್ಲ ಜನ ಹೇಳಿದ ಏನಂತ ಹೇಳಿ, ಸೂತಪುರಾಣಿಕರು ಹೇಳಿದರು, ಸೂತಪುರಾಣಿ ಹೇಳಿದ್ರಂತಾರ, ಸೂತಪುರಾಣಿಕರೆಲ್ಲ ಹೇಳಿದ್ದೆ ಎಲ್ಲ ಯಾರಿದ್ದಾನೆ ಸೂತಪುರಾಣಿ ಮಕ್ಕಳು ಅವ್ರು ಹೇಳ್ತಾರೆ. ಅಧೀಯಂತ ವ್ಯಾಸ ಶಿಷ್ಯ, ಇವರೆಲ್ಲ ಓದ್ಕೊಂಡು ಬಂದರು. ಯಾರಿಂದ? ಮಪ್ಪ ಅವನ ಅಪ್ಪನಿಂದ ಓದಿರು ಅಂತ ಹೇಳ್ತಾರೆ. ಮತ್ತಿತರ ಮುಖ, ನಮ್ಮ ಅಪ್ಪನಿಂದ ಇವರೆಲ್ಲ ಓದಿದರು. ಪುರಾಣ ಸಂಹಿತ ಆಚಾರ್ಯ ವೇದವ್ಯಾಸರು ಯಾರು ಮಾಡಿದರು? ರೋಮಹರ್ಷಣ. ರೋಮಹರ್ಷಣ ವೇದವ್ಯಾಸರ ಮಕ್ಕಳು, ಅವ್ರ ಮಕ್ಕಳೇ ಇವರು ಉಗ್ರಶ್ರವರು. ಅದಕ್ಕೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರ ಶಿಷ್ಯರಾಗಿ ಇವರೆಲ್ಲ ಓದ್ಕೊಂಡು ಬಂದರು. ಪ್ರಧಾನ ಪ್ರವರ್ತಕರು ಯಾರು? ಸೂತ ಪುರಾಣಿಕರೇ. ಅವರ ಶಿಷ್ಯರಾಗಿ ನಾಲ್ಕು ಜನ ಬಂದರು. ಏಕೈಕ ಮಹಾಮೇತೇಶಾಂ ಶಿಷ್ಯ ಸರ್ವಾಂ ಸಮಧ್ಯಗಾಂ. ಅದರಲ್ಲಿ ನಾನೇನು ಮಾಡಿದೆ, ಒಬ್ಬೊಬ್ಬರು ಅಪ್ಪನಿಂದ ಕಲಿತರು, ನಾನು ಇವರು ಶಿಷ್ಯರಾಗಿ ನಾನು ಕಲಿತೆ. ನಮ್ಮಪ್ಪರ ಶಿಷ್ಯರಾಗಿ ಬಂದು ಇದಕ್ಕೆ ಓದಿದ್ದು ಕಡಿಮೆ ಬಲ ಅಂದರೆ ವರ ಇತ್ತಲ್ಲ, ಸೂತಪುರಾಣಿ ಗೊತ್ತಿರೋದೆಲ್ಲ ಮಗನಿಗೆ ಗೊತ್ತಾಗಿದೆ, ವರ ಕೊಟ್ಬಿಟ್ರೆ ಬಂದುಬಿಡ್ತು. ವರದಿಂದ ಏನಾಯ್ತು ಅಂದರೆ ಉಪಯೋಗ ಆಯಿತು. ವರ ಕೊಟ್ಟರು ಅಂತ ಸುಮ್ಮನೆ ಕೊಡಬಾರ್ದು. ವರನ ಏನು ಮಾಡ್ಕೋಬೇಕು ಅದನ್ನು ಚಾಕು ಚೆಕ್ ಕೊಟ್ಟರು ಅಂತ ಹಿಡ್ಕೊಂಡು ಓಡಾಡ್ದಾಗತ್ತೆ. ಚೆಕ್ ಹಾಗೆ ಇಟ್ಕೊಂಡು ಏನಾಗಿ ಸ್ವಲ್ಪ ಸಿಕ್ಕದು ಡೆಡ್ ಆಮೇಲೆ ಅದು ಸ್ವಲ್ಪ ದಿವಸ ಹೆಂಗೆ ಡೆಡ್ ಆಗಿಬಿಡುತ್ತೆ. ವರ ಅಂದರೆ ಆ ಥರ ಉಪಯೋಗಿಸೋದು ಏನಾಗುತ್ತೆ, ವರ ಅದು ಹಾಗೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಉಪಯೋಗ ಮಾಡಿಕೊಂಡ್ರು ಆ ರೀತಿ ಅಧ್ಯಯನ ಮಾಡಿದ್ದರಿಂದ ವರ ಇದ್ದು ಏನು ಉಪಯೋಗ ಆಯಿತು ಅಂದರೆ ಚೂರು ಕೇಳಿದ್ರೆ ಜಾರಿ ಅರ್ಥ ಜಾಸ್ತಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಇದ್ರೂ ಕೂಡ ವರದ ಉಪಯೋಗ ಆ ರೀತಿ ಇದೆ. ಕಸ್ಯ ಪೋಹಂಚ ಸಾವರಣಿ ರಾಮಶಿಷ್ಯೋ ಅಕೃತವ್ರಣಃ ಅಧೀಮಹಿ ವ್ಯಾಸಪುತ್ರಾತ್ ಚತಸ್ರೋ ಮೂಲ ಸಂಹಿತಾಃ ಕಶ್ಯಪಃ ಅಹಂ ಚ ಸಾವರಣಿ ರಾಮಶಿಷ್ಯಃ ಅಕೃತವ್ರಣಃ ಅಧೀಮಹಿ ವ್ಯಾಸಪುತ್ರಾತ್ ಚತಸ್ರಃ ಮೂಲ ಸಂಹಿತಾಃ. ಅವೆಲ್ಲ ಇವರೆಲ್ಲ ಏನು ಮಾಡಿದರು, ವೇದವ್ಯಾಸರ ಶಿಷ್ಯರಾಗಿನೇ, ಆ ವ್ಯಾಸೂತಪುರಾಣ ಶಿಷ್ಯರಾಗಿನೇ ಕಶ್ಯಪರು, ಅಹಂ ನಾನು, ಸಾವರಣಿ ರಾಮಶಿಷ್ಯ ಬಲರಾಮದೇವರ ಶಿಷ್ಯ, ಅಕೃತವ್ರಣ ಇವರೆಲ್ಲ ಕೂಡ ಅವ್ರು ನಾಲ್ಕು ಜನ ಪ್ಲಸ್ ಇವರು 5 ಜನ ಕೂಡ ನಾಮಪನಿಂದ ಕಲಿತಾಗಾಯಿತು ಅಂತ ಹೇಳಿದರು. ವ್ಯಾಸಪುತ್ರಾತ್ ಶ್ರೀ ಶುಕ, ಮತ್ತು ಇನ್ನೊಂದು ಕಡೆಗೆ ಶುಕಾಚಾರ್ಯ ಶಿಷ್ಯರಾಗಿರು ಅವ್ರು ಬಂದ್ವಿ. ಶುಕಾಚಾರ್ಯ ಕೂಡ ಯಾರವರು, ವೇದವ್ಯಾಸರ ಶಿಷ್ಯರು. ಯಾತಕ್ಕೆ ಅವ್ರು ಭಾಗವತ ಹೇಳಬೇಕಾಗಿ ಅವತ್ತು ಕೇಳ್ಕೊಂಡು ಕೂತಿದ್ದಾರೆ ಅವರು. ಏನಾಯ್ತು ಕೇಳಿದ ತಕ್ಷಣ ಅವರೀಗ ಶಿಷ್ಯರಾದರು. ಆದ್ದರಿಂದ ಅವರಿಂದ ಮತ್ತೆ ಓದಿತ್ತು ಸಾಕ್ಷಾತ್ತಾಗಿ ವೇದವ್ಯಾಸರ ಮಗ ಶಿವಮಹರ್ಷಿಗಳರು ಅವರಿಂದ ಓದಿತ್ತು. ಹೊರ ಬಂದು ಅವ ಇನ್ನೊಬ್ಬ ವ್ಯಾಸಪುತ್ರರು ಶುಕಾಚಾರ್ಯ ಅವರಿಂದ ಓದಿತ್ತು. ಈ ರೀತಿಯಲ್ಲಿ ಪುರಾಣ ಸಂಹಿತೆ ಅವೆಲ್ಲ ಕೂಡ ಪ್ರವರ್ತಕರಾಗಿ ಬಂದ್ವಿ ಅಂತ ಹೇಳ್ತಾರೆ. ಕಶ್ಯಪೋಹಂಚ ಸಾವರ್ಣಿ ರಾಮಶಿಷ್ಯ ಅಕೃತವ್ರಣ ಅಧೀಮಹಿ ವ್ಯಾಸಪುತ್ರ ಯತಸ್ತ್ರ ಮೂಲ ಸಂಹಿತಾ ಮತ್ಪಿತುರ್ಮುಖ ಪುರಾಣ ಸಂಹಿತಾಮಧೀಯಂತ ತ್ರಯ್ಯಾರುಣಾದಯ ಕಥಂ ಏಕೈಕಾವಧೀತವಂತಹ ತೊಂತು ಕಥಂ ಸರ್ವಾನಧೀತವಾನಿ ತತ್ರಹಾಮಿ. ಅದರ ಒಂದು ವಿಶೇಷ ಅಂದರೆ ಉಳಿದವರು ಒಂದೊಂದು ಭಾಗ ಓದಿದ್ರೆ ಎಲ್ಲ ಓದಿಬಿಟ್ಟೆ ಅಂತ ಹೇಳ್ತಾರೆ. ಹಾಂ, ವೇದವ್ಯಾಸರ ವೇದವ್ಯಾಸರ ತಂದೆನ, ವೇದವ್ಯಾಸರ ತಂದೆ ಹಾಗಾಗ್ತಾರೆ. ಯಾರ ತಂದೆ ಅವರು? ಸರಿ ಸರಿ, ಅದು ಪಾಪ ಅವ್ರು ಹೇಳೋರು ಸರಿಗಾಡಿರ್ತಾರೆ, ಬರ್ಕೊಳ್ಳೋರು ಹಾಗೆ ಬರೆದಿರ್ತಾರೆ. ಗೊತ್ತಾಯ್ತಾ? ಆ ರೀತಿ ತಪ್ಪು ಬೇಕಾದಷ್ಟು ಇರುತ್ತೆ. ಆದ್ದರಿಂದ ತಿಳಿದವರು ಬರೆಯೋದು ಬೇರೆ, ಕೇಳಿ ಬರೆಯೋದು ಬೇರೆ. ಕೇಳಿ ಬರೆಯೋದು, 4 ಪುಸ್ತಕ ನೋಡಿ ಬರೆಯೋದು, ಏನಾಗುತ್ತೆ ಅದರಲ್ಲಿ ಮೆಕ್ಯಾನಿಕಲ್ ಆ ಥರ ಇದೆ. ಪಾಪ ಹೇಳಿದವರು ಸರಿಯಾಗಿ ಹೇಳಿರ್ತಾರೆ, ಇವ್ರು ಬರೆಯೋರು ಇದು ಮಾಡಿರೋದಲ್ಲ, ಎಷ್ಟು ತಪ್ಪಾಗಿಬಿಡುತ್ತೆ ಆಮೇಲೆ ಹಾಗೆ ಮಾಡಬಾರ್ದು. ವ್ಯಾಸಪುತ್ರ ಚತಸ್ರ ಮೂಲ ಸಂಹಿತಾ ಪುರಾಣ ಲಕ್ಷಣಂ ಬ್ರಹ್ಮನ್ ಬ್ರಹ್ಮರ್ಷಿಭಿಃ ನಿರೂಪಿತಂ ಶೃಣುಷ್ವ ಬುದ್ಧಿಮಾಶ್ರಿತ್ಯ ವೇದಶಾಸ್ತ್ರಾನುಸಾರತಃ. ಪುರಾಣಗಳು ಅಂದ್ರೆ ಏನು ಅಂದರೆ ಡೆಫಿನೇಷನ್ ಇದೆ ಅಂತ ಹೇಳಿದ್ದಾರೆ. ಪುರಾಣ ಲಕ್ಷಣಂ ಬ್ರಹ್ಮನ್ ಬ್ರಹ್ಮರ್ಷಿಭಿಃ ನಿರೂಪಿತಂ, ಬ್ರಹ್ಮರ್ಷಿಗಳಾದವರೆಲ್ಲ ಪುರಾಣ ಲಕ್ಷಣ ಹೇಳಿ, ಪುರಾಣ ಹೀಗಿದ್ರೆ ಪುರಾಣ ಅಂತ ಅರ್ಥ. ಇವತ್ತು ರಾಘವ ಹೇಳಿದ್ರೆ ಪುರಾಣ ಆ ರೀತಿ ಅರ್ಥ ಅಲ್ಲ. ಪುರಾಣ ಅಂತ ಹೇಳಿದ್ರೆ ಸ್ಟೈಲ್ ಬೇರೆ, ಪಾಠ ಸ್ಟೈಲ್ ಬೇರೆ, ಆ ಥರ ಅರ್ಥ ಅಲ್ಲ. ಅದಕ್ಕೆ ಪುರಾಣಕ್ಕೆ 10 ಲಕ್ಷಣಗಳಿವೆ. ಶೃಣುಷ್ವ ಬುದ್ಧಿಮಾಶ್ರಿತ್ಯ ವೇದಶಾಸ್ತ್ರಾನುಸಾರತಃ, ಇದು ವೇದಕ್ಕೆ ವೇದಶಾಸ್ತ್ರಗಳ ಅನುಗುಣವಾದಂಥ ಲಕ್ಷಣ ಇದು. ಸ್ವಲ್ಪ ಗಮನ ಕೊಟ್ಟು ಕೇಳು ಅಂತ ಹೇಳಿದ್ದಾರೆ. ಏನದು ಅಂದರೆ ಸರ್ಗಶ್ಚೈವ ವಿಸರ್ಗಶ್ಚ ವೃತ್ತಿರಕ್ಷಾಂತರಾಣಿ ಚ ವಂಶಃ ವಂಶಾನುಚರಿತಂ ಸಂಸ್ಥಾಃ ಹೇತುರಪಾಶ್ರಯ. ಇಷ್ಟು ಕೂಡ 10 ಲಕ್ಷಣಗಳು. ಸರ್ಗ ವಿಸರ್ಗ ವೃತ್ತಿ ಅಕ್ಷಾಂತರಾಣಿ ಚ ವಂಶಃ ವಂಶಾನುಚರಿತಂ ಸಂಸ್ಥಾ ಹೇತು ಅಪಾಶ್ರಯ. ದಶಭಿಃ ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿಧೋ ವಿದುಹು. 10 ಲಕ್ಷಣ ಇದ್ದರೆ ಪುರಾಣ ಅಂತ ಕರೀತಾರೆ. ಕ್ವಚಿತ್ ಪಂಚವಿಧಂ ಬ್ರಹ್ಮನ್ ಮಹದಲ್ಪ ವ್ಯವಸ್ಥೆಯ. ಕೆಲವೊಮ್ಮೆ 5 ಇರ್ಬೋದು, 10 ಇರ್ಬೋದು, 5 ಇರ್ಬೋದು. 10 ಇದ್ದರೆ ಮಹಾಪುರಾಣ, 5 ಇದ್ದರೆ ಉಪಪುರಾಣ. ಅದು ಡಿಫರೆನ್ಸ್. ಮಹಾಪುರಾಣ ಉಪಪುರಾಣ ಕೇಳಿರ್ತೇವಲ್ಲ, 10, 5 ಮಹಾಪುರಾಣಗಳು. ಅದರಲ್ಲಿ ನಮ್ಮ ಇದು ಸೈಜ್ ಮುಖ್ಯ ಅಲ್ಲ, ಸೈಜ್ ಮುಖ್ಯ ಅಲ್ಲ, ಲಕ್ಷಣ ಮುಖ್ಯ. ಮತ್ತು ಉದಾಹರಣೆಗೆ ಏನಾಗಿರ್ಬೋದು, ಈಗ ಉಪಪುರಾಣ ಭಾರಿ ದೊಡ್ಡದಿರ್ಬೋದು ಸೈಜಲ್ಲಿ, ಮಹಾಪುರಾಣ ಚಿಕ್ಕದಿರ್ಬೋದು. ಅದೇ 5 ಲಕ್ಷಣ, ಅದು 10 ಲಕ್ಷಣ ಬಂದಿದೆ. ಅದಕ್ಕೇನಾಯ್ತು ಅಲ್ಲಿಗೆ? ಅದು ಮಹಾಪುರಾಣ ಉಪಪುರಾಣ ಇದೆ. ಅದಕ್ಕಾಗಿ ದಶಭಿರ್ ಲಕ್ಷಣ ಇರ್ಯುಕ್ತಂ ಪುರಾಣಂ ತದ್ವಿಧೋ ವಿಧುಹು. ಕ್ವಚಿತ್ ಪಂಚವಿಧಂ ಬ್ರಹ್ಮನ್ ಮಹತ್ ಅಲ್ಪ ವ್ಯವಸ್ಥೆಯ. ಮಹತ್ ಪುರಾಣ ಅಪಪುರಾಣ ಅಂತ ವ್ಯವಸ್ಥೆ ಇದೆ. ಪ್ರಸಂಗಾತ್ ಪುರಾಣ ರಕ್ಷಣ ಶ್ರೀನಾದಿ ಪುರಾಣ ವೃತ್ತಿಶ್ಚ ರಕ್ಷಾ ಚ ಅತ್ತಾರಾಣಿ ಚ ವೃತ್ತಿ ರಕ್ಷಾ ಅಂತರ. ಇಲ್ಲ, ಅಂತರ ಅಂದರೆ ಮನ್ವಂತರಗಳು ಅಂತ. ಮನ್ವಂತರದ ಕಥೆ, ರಕ್ಷಣೆ ಅಂತ ಹೇಳಿದರೆ ಸ್ಥಿತಿ, ವೃತ್ತಿ ಅಂತ ಹೇಳಿದರೆ ಜೀವನೋಪಾಯ, ವಂಶ ವಂಶಾನುಚರಿತ, ಸಂಸ್ಥಾ ಹೇತು ಅಪಾಶ್ರಯ, ಸರ್ಗ ಮೇನ್ ಸರ್ಗ, ವಿಸರ್ಗ ಉಪಸರ್ಗಗಳು, ವೃತ್ತಿ ಅಂತ ಹೇಳಿದರೆ ಆಗಿನ ಕಾಲದ ಬದುಕಿನ ವ್ಯವಸ್ಥೆಗಳು, ರಕ್ಷಣೆ ವ್ಯವಸ್ಥೆ, ಅಂತರ ಮನ್ವಂತರಗಳು, ವಂಶ ರಾಜವಂಶಗಳು, ವಂಶಾನುಚರಿತ ಪರಂಪರೆ ಸಂಸ್ಥ ಇರುವಿಕೆ ಹೇತು ಅಪಾಶ್ರಯ ಹೇತು ಮತ್ತು ಅಪಾಶ್ರಯ ಹತ್ತು ಸೇರಿ ಏನಾಗುತ್ತೆ ಪುರಾಣ ದಶಲಕ್ಷಣಗಳು ಅಂತ ಹೇಳಿದರು. ಇದು ವಿಸ್ತಾರವಾಗಿ ಎರಡನೇ ಸ್ಕಂದದ ಕೊನೆ ಹೇಳಿದ್ದ. ಎರಡನೇ ಸ್ಕಂದದ ಕೊನೆಯ ಅಧ್ಯಾಯ ಪೂರ್ತಿ ಏನದು ಎಕ್ಸ್ಪ್ಲನೇಷನ್ನೇ ಯಾದೃತ್ಯ ಸಮಪ್ ಮಾಡಿದ್ರು ಅಷ್ಟೇ. ದಶಭಿರ್ಲಕ್ಷಣೈರ್ಯುಕ್ತ ಪುರಾಣ ತದ್ವಿಧೋ ವಿಧು ಕ್ವಚಿತ್ ಪಂಚವಿಧಂ ಬ್ರಹ್ಮನ್ ಅದನ್ನು ಹೇಳಿದ್ರು. ಪುರಾಣಸ ಮಹದಲ್ಪ ವ್ಯವಸ್ಥೆಯ ಕ್ವಚಿತ್ಸ್ಥಳೆ ಪಂಚವಿಧಂ ಪಂಚಲಕ್ಷಣ ಪ್ರಕಾರೋಪೇತಂ ಅಂತ ಹೇಳಿದ್ರು. ಅವ್ಯಾಕೃತ ಗುಣಕ್ಷೋಭಾತ್ ಮಹತಸ್ತ್ರಿಭೂತೋ ಅಹಮಃ ಭೂತ ಸೂಕ್ಷ್ಮೇಂದ್ರಿಯಾರ್ಥಾನ ಸಂಭವ ತರ್ಕ ಉಚ್ಯತೆ. ಅದನ್ನೇ ಸ್ವಲ್ಪ ಡಿಫೈನ್ ಮಾಡ್ತಾರೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ ಹತ್ತು ಅಂತ ಹೇಳಿದ್ರಲ್ಲ, ಏನು ಹತ್ತು ಎಂಬುದನ್ನು ಬ್ರೀಫಾಗಿ ಹೇಳ್ತಾರೆ. ಮತ್ತೆ ಅವ್ಯಾಕೃತ ಗುಣಕ್ಷೋಭಾತ್ ಮಹತಃ ತಿವೃತಃ ಅಹಮಃ ಭೂತ ಸೂಕ್ಷ್ಮೇಂದ್ರಿಯಾರ್ಥಾನ ಸಂಭವ ಸರ್ಗ ಉಚ್ಯತೆ. ಸರ್ಗ ಅಂತ ಮೊದಲನೇದು ಏನರ್ಥ, ಸರ್ಗ ಅಂದರೆ ಇದರಲ್ಲಿ ಸರ್ಗ ಅಂತ ಬರುತ್ತಲ್ಲ, ಪ್ರಥಮ ಸರ್ಗ ದ್ವಿತೀಯ ಸರ್ಗ, ಯಾತಕ್ಕೆ ಸರ್ಗ ಅಂತ ಕರೀತಾರೆ ಗೊತ್ತಾದನ? ಕವಿ ಸೃಷ್ಟಿ ಅದು, ಸರ್ಗ ಅಂದರೆ ಸೃಷ್ಟಿ ಅಂತ ಅರ್ಥ, ಕವಿಯ ಕಲ್ಪನೆ. ಈ ಶಾಸ್ತ್ರವನ್ನು ಸರ್ಗ ಅಂತ ಅಧ್ಯಾಯ ಅಂತ ಕರೀತಾರೆ. ತಾ ಮಹಾಭಾರತಾತ್ರನ ಏನಂತ ಕರೀತಾರೆ, ಅಧ್ಯಾಯ ಮೊದಲನೇ ಅಧ್ಯಾಯ ಎರಡನೇದು ಆ ರೀತಿ ಕರೀತಾರೆ, ಚಾಪ್ಟರ್ಸ್ ಅಷ್ಟೇ. ಇದಾದರೆ ಕವಿಯ ಸೃಷ್ಟಿಗಳು ಸರ್ಗ, ಯಾವುದೇ ಕುಮಾರ ಸಂಭವ, ರಘುವಂಶ, ಸುಮಧ್ವ ವಿಜಯ, ಅದರಲ್ಲಿ ಏನಂತ ರುಕ್ಮಿಣಿ ವಿಜಯ ಏನಂತ ಬರುತ್ತೆ ಅಲ್ಲಿ ಸರ್ಗ ಅಂತ ಕರೀತಾರೆ. ಇವನ್ನೆಲ್ಲ ಅಧ್ಯಾಯ ಅಂತ ಕರೆಯೋದು, ಸ್ಕಂದ, ಅನೇಕ ವೆರೈಟಿಗಳು. ಇಲ್ಲಿ ಸರ್ಗ ಅಂದರೆ ಸೃಷ್ಟಿ ಎಂಬುದು ಮುಖ್ಯವಾದ ಅರ್ಥ. ಅವ್ಯಾಕೃತ ಗುಣಕ್ಷೋಭಾತ್, ಅವ್ಯಾಕೃತವಾದ ಗುಣಗಳ ಕ್ಷೋಭೆಯಿಂದಾಗಿ ಮಹತಃ ಮಹತ್ತತ್ವದ ತ್ರಿವೃತ ಅಹಮಃ ಮೂರು ವಿಧ ಭಾಗ ಹೊಂದಿರತಕ್ಕಂತಹ ಅಥವಾ ಮೂರು ವಿಧ ಹೊಂದಿರತಕ್ಕಂತಹ ಏನದು ಅಹಮಃ ಅಂದರೆ ಅಹಂಕಾರ ತತ್ವ. ಅದೇ ರೀತಿ ಭೂತ ಸೂಕ್ಷ್ಮ ಇಂದ್ರಿಯಾರ್ಥಾನ, ಭೂತ ಸೂಕ್ಷ್ಮಗಳು, ಇಂದ್ರಿಯಗಳು, ವಿಷಯಗಳು ಇವೆಲ್ಲವನ್ನು ಹುಟ್ಟಿಸೋ ಭಾಗ ಇದೆಯಲ್ಲ ಬೇಸಿಕ್ ಸೃಷ್ಟಿ, ಅದೇನಂತ ಕರೀತಾರೆ ಸಂಭವ ಸರ್ಗ ಉಚ್ಯತೆ. ಅದು ಮೊದಲನೇ ಸೃಷ್ಟಿ. ಅದು ಪುರುಷಾನುಗೃಹೀತಾನಾಂ ಏತೇಷಾಂ ವಾಸನಾಮಯ ವಿಸರ್ಗೋಯ ಸಮಾಹಾರೋ ಜೀವೋ ಅಜೀವಶ್ಚರಾಚರ. ಪುರುಷಾನುಗೃಹೀತಾನಾಂ ಏತೇಷಾಂ ವಾಸನಾಮಯ ವಿಸರ್ಗ, ಇದಿಷ್ಟು ವಿಸರ್ಗ. ಪುರುಷಾನುಗೃಹೀತಾನಾಂ, ಪುರುಷಾನುಗೃಹೀತರು ಬ್ರಹ್ಮದೇವರಿಂದ ಮುಂದೆ ಸೃಷ್ಟಿ ಮುಂದುವರಿತಾ ಇದೆಯಲ್ಲ, ಏತೇಷಾಂ ವಾಸನಾಮಯ ವಿಸರ್ಗ. ಅವ್ಯಾಕೃತ ಗುಣಕ್ಷೋಭಾ ಪ್ರಕೃತಿ ಗುಣಾನಾಂ ಅನ್ಯೋನ್ಯ ಸಂಯೋಗ ಲಕ್ಷಣ ಸಂಚರಣಾತ್ ಮಹತಃ ಮಹತ್ತತ್ವಸ್ಯ ವೈಕಾರಿಕಾದಿಭೇದೇನ ತ್ರಿವೃತಃ ಅಹಮಃ ಅಹಂಕಾರಸ್ಯ ಭೂತ ಸೂಕ್ಷ್ಮೇಂದ್ರಿಯಾರ್ಥಾನಾಂ ಪಂಚಭೂತ ಸೂಕ್ಷ್ಮೇಂದ್ರಿಯ ವಿಷಯಾಣಾಂ ಸಂಭವೋ ಜನ್ಮ ಭೂತಮಾತ್ರೇಂದ್ರಿಯ ಧಿಯಾಂ ಜನ್ಮ ಇತ್ಯಿತಿ ಅಧಸ್ತಾದುಕ್ತಂ. ಪುರುಷೇಣ ಭಗವತ ಅನುಗೃಹೀತಾನಾಂ ಅನುಪ್ರವೇಶ ಲಕ್ಷಣ ಅನುಗ್ರಹವತಾಂ ಏತೇಷಾಂ ತತ್ವಾನಾಂ ಸಕಾಶಾತ್ ವಾಸನಾಮಯ ಯಃ ಸಮಾಹಾರಃ ತತ್ತತ್ಕರ್ಮ ವಾಸನಾನುಸೃತಿ ಸೃಷ್ಟಿ ಸ ವಿಸರ್ಗ. ತತ್ವಾಭಿಮಾನಿಗಳಿಂದ ಮತ್ತು ಬ್ರಹ್ಮದೇವರಿಂದ ತತ್ವಾಭಿಮಾನಿ ದೇವತೆಗಳಿಂದ ಭಗವದ್ ಅನುಗ್ರಹದಿಂದ ಸೃಷ್ಟಿ ಮುಂದುವರಿಯುತ್ತಲ್ಲ, ಅದೆಲ್ಲ ಏನದು ವಿಸರ್ಗ. ಮುಂದೆ ಜೀವೋ ಅಜೀವಶ್ಚರಾಚರ, ಜೀವ ಅಜೀವ, ಜೀವ ಅಂದರೆ ಚೇತನ, ಅಜೀವ ಅಂದರೆ ಜಡ, ಚೇತನ ಅಚೇತನ ಲಕ್ಷಣ ಚರಾಚರ ಚರಾಚರಾತ್ಮಕೋ ಬ್ರಹ್ಮಾಂಡ ಸರ್ಗ. ಇದಿಷ್ಟು ಕೂಡ ಜಡಚೇತನಾತ್ಮಕವಾದ ಬ್ರಹ್ಮಾಂಡದ ಸೃಷ್ಟಿ. ವೃತ್ತಿರ್ಭೂತಾನಿ ಭೂತಾನಾಂ ಚರಾಣಾಮಚರಾಣಿ ಚ ಕೃತೇಶೇನ ನೃಣಾಂ ತತ್ರ ಕಾಮಾಚ್ಯೋದನಯಾಪಿ ವಾ. ವೃತ್ತಿ ಮುಂದೆ ಬಂದಿದ್ದೇನು ವೃತ್ತಿ. ವೃತ್ತಿ ಅಂದರೆ ಏನು ಅಂತ ಹೇಳ್ತಾರೆ, ಭೂತಾನಿ ಭೂತಾನಾಂ ಚರಾಣಾಂ ಅಚರಾಣಿ ಚ ಕೃತ ಈಶೇನ ನೃಣಾಂ ತತ್ರ ಕಾಮಾಚ್ಯೋದನಯ ಅಪಿ ವಾ. ಪಂಚಾನಾಂ ಭೂತಾನಾಂ ಪಂಚಭೂತಾನೇವ ಅನ್ಯೋನ್ಯಂ ವೃತ್ತಿ ಜೀವನ ಅನ್ನಮಿತ್ಯರ್ಥ. ಜೀವನ ಅಂದರೆ ಬದುಕು, ಭೂತಗಳಿಗೂ ಏನು ಬಂದಕ್ಕೊಂದು ಇದು ಕದ ಅನ್ನ ಅದಕ್ಕೆ ಅದೇ ಇದನ್ನ. ತೇಜೋ ವೃತ್ತಿ ಪಾರ್ಥಿವಾನಿ ದಾರುಣಿ ಇತ್ಯಾದಿ ತದ್ವಾ. ಉದಾಹರಣೆಗೆ ಪಾರ್ಥಿವ ದಾರುಣಿ ಇತ್ಯಾದಿ ಯದ್ವಾ ಭೂತಾನಾಂ ಪಿಶಾಚಾನಾಂ ಭೂತಾನಿ ಮನುಷ್ಯಲೋಕ ಸ್ಥಿತಾನಿ ಶರೀರ ರುಧಿರಾಣಿ ಪಿಶಾಚೋ ಗುಹ್ಯಕ ಸಿದ್ಧೋ ಭೂತೋ ವಿ ದೇವಯೋನಯ ಇತ್ಯಮರ. ಚರಾಣಾಂ ಮತಿಮತಾಂ ಅಚರಾಣಿ ಸ್ಥಾವರ ತುಲ್ಯಾನಿ ಬೃಹ್ಯಾದೀನಿ ವೃತ್ತಿ ಈಶೇನ ಹರಿಣಾ ಕೃತ ಕಲ್ಪಿತ. ಇದು ವೃತ್ತಿಯವರೆಲ್ಲ ಇದೆಲ್ಲ ಕೊಡ್ತಿದ್ದ. ಏನು ತಿಂದರು ಕೂಡ ಜೀವ ಏನು ತಿಂತಾನೆ? ಇನ್ನೊಂದು ಜೀವನೇ ತಿನ್ನೋದು. ಜೀವೋ ಜೀವನಶ್ಚ ಜೀವಶ್ಚ ಜೀವನಂ ಅಂತ ಕರೀತಾರೆ. ಇವತ್ತು ಯಾವುದೇ ಒಂದು ಪದಾರ್ಥ ಯಾವುದೇ ಹಸಿ ವೆಜ್ಜೆ ತಿನ್ನಲಿ, ವೆಜಿಟೇರಿಯನ್ ತಿಂದರು ಕೂಡ ಏನು ತಿಂತಾನೆ? ಅವನು ಜೀವನ ತಿಂತಾನೆ. ಅದು ಅವು ತಿಂದರು ಕೂಡ ಏನು ತಿನ್ನಬೇಕು ಪ್ರಾಣಿಗಳನ್ನು? ಅವು ಜೀವನ. ಹುಲಿ ಸಿಂಹಾದಿಗಳು ಏನು ಮಾಡುತ್ತೆ? ಪ್ರಾಣಿ ಅದು ಜೀವಗಳೇ ಮತ್ತೆ. ಇವ ಯಾವುದೇ ಒಂದರಲ್ಲಿ ಜೀವ ಇದ್ದೇ ಇದೆ. ನಿರ್ಜೀವತೆಯಿಂದ ಸತ್ತೋಗ್ತಾನೆ, ಜೀವ ಇರೋದ್ರಿಂದ ಏನಾಗುತ್ತೆ ಅದು, ಅದು ಬೆಳೆಯಲಿಕ್ಕೆ ಸಾಧ್ಯ ಇರೋದು. ಆದರೆ ಅದು ಅದನ್ನೇ ಕರೆದಿತ್ತು. ಆ ರೀತಿಯಾದ ಪರಸ್ಪರವಾಗಿ ಬೆಳವಣಿಗೆ ನಡೀತಾ ಇದೆ. ಅದಕ್ಕೆ ವೈಷ್ಣವ್ಯವಾದಿಗಳು ಯಾತಕ್ಕೆ ಮಾಡಬೇಕು ಅಂತ ಕೇಳಿದ್ರೆ ಹಿಂಸೆ ಆಗುತ್ತೆ. ಆ ಜೀವ ಇಲ್ಲದೆ ಹೋಗಿದ್ದರೆ ವೈಷ್ಣವ್ಯ ಮಾಡೋ ಕಾರಣ ಇರಲಿಲ್ಲ. ಯಾತಕ್ಕೆ ಪಾಪನೇ ಬಂದಿಲ್ಲ ಮಗ. ಜೀವ ಹತ್ಯೆ ಮಾಡಿದ್ರಿಂದ ತಾನೇ ಪಾಪ ಬಂದಿತ್ತು. ಪಂಚಸೂನ ಗೃಹಸ್ಥಸ್ಯ ಅಂತ ಯಾತಕ್ಕೆ ಕರೀತಾರೆ. ಇದು ಹಿಂಸೆನೇ ಮಾಡ್ತಿರೋದು. ಆದ್ದರಿಂದ ಇದು ಇದರಲ್ಲೂ ಕೂಡ ಜೀವ ಇದೆ, ಲೈಫ್ ಇದೆ ಅಂತ ಅರ್ಥ. ಒಣಗೋಗಿದ್ದನ್ನು ತಿಂಬೋದಿಲ್ಲ. ಯಾಕೆ? ಡೆಡ್. ಯಾರೋ ಸೋದೆಗೆ ಇದೆ ತಿಂತಾರ. ಯಾತಕ್ಕೆ? ಯಾವ ಭಾಗ ಅದು? ಡೆಡ್ ಪೋರ್ಷನ್. ಅದನ್ನು ತಿಂಬೋದಿಲ್ಲ. ಅದರಿಂದ ಏನಾಗುತ್ತೆ? ಡೈಜೆಸ್ಟ್ ಆಗೋದಿಲ್ಲ. ಡೈಜೆಸ್ಟ್ ಆಗೋದಿಲ್ಲ ಅರ್ಥ ಏನು? ದೇಹ ಬೆಳೆಯೋದಿಲ್ಲ, ಸತ್ತ ಹೋಗ್ಬಿಡ್ತಾರೆ. ಆದ್ದರಿಂದ ಜೀವ ಜೀವಸ್ಯ ಜೀವನ ಎಂಬುದೇ ಕರೆಕ್ಟ್ ಆಗ್ತದೆ. ಒಂದು ಜೀವ ಇನ್ನೊಂದು ಜೀವನ ತಿಂದೇ ಬದುಕಿರೋ. ಚರಾಣಾಂ ಗತಿಮತಾಂ ಅಚರಾಣಿ ಸ್ಥಾವರ ತುಲ್ಯಾನಿ ಅಹಸ್ತಾನಿ ಸಹಸ್ತಾನಾಂ ಸಹಸ್ತಾನಿ ಚತುಷ್ಪದಾಂ ಅಣೂನಿ ತಾತ ವಹತಾಂ ಜೀವೋ ಜೀವಸ್ಯ ಜೀವನಂ. ಇಲ್ಲೇ ಹೇಳ್ತಾರೆ, ಚರಾಣಾಂ ಗತಿಮತಾಂ ಅಚರಾಣಿ ಸ್ಥಾವರ ತುಲ್ಯಾನಿ ವೃಹ್ಯಾದೀನಿ ವೃತ್ತಿ ಈಶೇನ ಹರಿಣಾ ಕೃತ ಕಲ್ಪಿತ. ಅದು ನಿನ್ನ ತಮಾಷೆ ಅಂದರೆ ನಾವು ಧಾನ್ಯ ಕಿತ್ತೇವೆ ಅದು ಕೊಯ್ದು ಬಿಡ್ತೇವೆ ಅಂತ ತಿಳ್ಕೊಂಬೋಣ. ಅಲ್ಲಿ ಜೀವ ಹೋಗಲಿಲ್ಲ, ಮತ್ತೆ ಕಾಳುಗಳಲ್ಲಿ ಜೀವ ಇದೆ. ಮತ್ತೆ ಅದನ್ನು ಕುಟ್ತಾನೆ ಹೇಳ್ತಾನೆ, ಮತ್ತೆ ಕೊಂದಾಗಾಯ್ತು. ಕಾಳುಗಳಲ್ಲಿ ಜೀವ ಇಲ್ಲದವ್ರು ಏನಾಗ್ತಿತ್ತು? ಬೆಳೀತಿರಲಿಲ್ಲ. ಆಮೇಲೆ ಅದು ಡೆಡ್ ಆಗಿದ್ದಿದ್ರೆ ಬೆಳೆನೇ ಬರ್ತಿರಲಿಲ್ಲ. ಸೊ ಅದೇನಿದೆ, ಲೈಫ್ ಇದೆ ಅಂತ ಆಯ್ತಲ್ಲ. ಸೊ ಸಸ್ಯದಲ್ಲಿ ಲೈಫ್ ಇದೆ, ಮರದಲ್ಲಿ ಸಹ ಲೈಫ್ ಇದೆ, ಎಲೆ ಎಲೆಗಳಲ್ಲಿ ಲೈಫ್ ಇದೆ, ಪ್ರತಿಯೊಂದರಲ್ಲೂ ಲೈಫ್ ಇದೆ. ಆ ಲೈಫ್ನಿಂದಾಗಿ ಮುಂದೆ ಲೈಫ್ ಮುಂದುವರಿಬೇಕು. ಆದ್ದರಿಂದಲೇ ಹಿಂಸೆ ಎಂಬುದು ಅನಿವಾರ್ಯವಾಯ್ತಾ? ಹಾಂ, ಆ ಒಂದು ಕೆಲವರಿಗೆ ಅಭಿಮಾನ ಇದ್ದಾಗ ಶಿಕ್ಷೆ, ಇಲ್ಲದೆ ಹೋದರೆ ಶಿಕ್ಷೆ ಇಲ್ಲ. ಅದು ಎಲ್ಲರಲ್ಲೂ ಆಗುತ್ತೆ. ಶಿಕ್ಷೆನೂ ಹೌದು, ಆ ಕೆಲವರಿಗೆ ಭೋಗನೂ ಹೌದು ಅಷ್ಟೇ. ಕೆಲವರಿಗೆ ಶಿಕ್ಷಾರೂಪವಾಗಿ ಬರೋದು, ಕೆಲವರಿಗೆ ಯಾರು ಭೋಗರೂಪವಾಗಿ. ಒಳ್ಳೆಯದಲ್ಲ ಆದರೆ ಏನದು? ಒಳ್ಳೆಯದು ಇರುತ್ತೆ, ಇದಕ್ಕೆ ಕಾರಣ ಅದು ಭೋಗ, ಎಂಜಾಯ್ಮೆಂಟ್. ಅದು ಕೆಟ್ಟದಾದಾಗ ಶಿಕ್ಷೆ. ಇವರಿಗೆ ಎಂಜಾಯ್ಮೆಂಟ್, ಒಳ್ಳೆ ತಿಂತಾ ಇರ್ತಾನೆ ಕಾಸಿ ಅಲ್ವಾ, ಎಂಜಾಯ್ಮೆಂಟ್ ಅವನಿಗೆ. ಅವರಿಗೆಲ್ಲ ಏನಾಗಿದೆ? ಶಿಕ್ಷೆ ಆಗ್ತಾ ಇದೆ. ಈ ಮುಂದೆ ಇವನಿಗೆ ಪಂಜ ಇವನೇನಾದ್ರು ವ್ಯವಸ್ಥೆ ಮಾಡ್ತೀವಿ, ಇವರಿಗೆ ಮತ್ತೆ ಶಿಕ್ಷೆ ಆಗುತ್ತೆ. ತಿಂದಿದ್ದಕ್ಕೆ ತಿಂದಿದ್ದಕ್ಕೆ ಇವನೇ ಶಿಕ್ಷೆ. ಆಮೇಲೆ ಆ ದೃಷ್ಟಿಯಿಂದ ಎಲ್ಲದರಲ್ಲೂ ಜೀವನ ಇದೆ. ಇದರಿಂದ ಜನ ಏನು ಮಾಡ್ಕೊಂಡ್ಬಿಡ್ತಾರೆ ನೋಡಿದರೆ, ಹಾಗೆ ಎಲ್ಲ ನಾನ್ ವೆಜ್ ಆಯ್ತಲ್ಲ, ವೆಜ್ ಇಲ್ಲೇ ಇಲ್ಲ ಅಂತ ಹೇಳಿದರೆ ಅಲ್ಲೂ ಸ್ಥೂಲ ಸೂಕ್ಷ್ಮ ಅಂತ ವ್ಯತ್ಯಾಸ ಇದೆ. ಸ್ಥೂಲ ಸೂಕ್ಷ್ಮ, ಉದಾಹರಣೆಗೆ ಮನುಷ್ಯನ ಕೊಂದ್ರೆ ಕೊಲೆ ಅಂತ ಕರೀತಾರೆ. ಇರ್ಬೇಕು ಕೊಂದ್ರೆ ಯಾರು ಕೇಸ್ ಹಾಕೋದಿಲ್ಲ. ಯಾವ ಈ ಕೇಸ್ ತಾಳ್ವಾಡಕ್ಕೆ ಆಗೋದು, ಆ ಕೇಸ್ ಹಾಕ್ಬಿಟ್ರೆ ಗತಿ ಏನಾಗ್ಬೋದು ಗೊತ್ತಾಯ್ತಲ್ಲ. ಈಗ ಬರೀ ಮನೆ ಒಂದು ಕೊಟ್ಟಿರ್ಬೇಕಾಗುತ್ತೆ ಮನೆ, ಅಷ್ಟರ ಮಟ್ಟಿಗೆ ಸಾಧ್ಯ ಇಲ್ಲ. ಅದೇ ರೀತಿ ರಕ್ತ ಬರುತ್ತೆ, ಅದು ಕೈ ತೊಳ್ಕೊಳ್ಳೋದು, ಸ್ನಾನ ಮಾಡೋದಿಲ್ಲ. ಇದು ಹೆವಬಿಟ್ಟು ಇರುವಸೆ ಸತ್ತು ಬಿದ್ದಿರುತ್ತೆ, ಸ್ನಾನ ಮಾಡೋದಿಲ್ಲ ಅದಕ್ಕೆ. ಅದು ಇದಕ್ಕೆ ಸ್ನಾನ ಮಾಡಿ ಮುಟ್ಟಿದ್ರೆ ನೋಡಿದ್ರೆ ಸ್ನಾನ ಮಾಡಬೇಕಾಗತ್ತೆ. ವ್ಯತ್ಯಾಸ ಇದೆಯಲ್ಲ. ಈಗ ಆ ರೀತಿ ಇರೋದ್ರಿಂದನೇ ಎರಡನ್ನ ಏನಂತ ಕಂಪೇರ್ ಮಾಡಬಾರ್ದು ನಾವು, ಎರಡು ಈಕ್ವಲ್ ಅಲ್ಲ. ಡೇರ್ಫೋರ್ ಇದಕ್ಕೆ ಇರೋ ಪ್ಯಾಸ್ಟಿ ಅದಕ್ಕೆ ವೈಷ್ಣವ್ಯ ಮಾಡ್ಕೊಂಡು ತಿಂದ್ರೆ ಹೋಗುತ್ತೆ ಅಂತ ತಿಳ್ಕೊಬಾರ್ದು. ಮತ್ತೆ ಇದು ವೈಷ್ಣವ್ಯ, ಯಾರೋ ಕೊಲೆ ಮಾಡೋದು ವೈಷ್ಣವ್ಯ ಮಾಡಬಾರ್ದು. ಆಮೇಲೆ ಅದೆಲ್ಲ ಹೋಗೋದಿಲ್ಲ, ಅದೆಲ್ಲ ಕೊಡೇನಾಗಬೇಕು. ಅದಕ್ಕೆ ದೊಡ್ಡ ಜೀವ ಅಲ್ಪ ಜೀವ ಅಂತಲೇ ಕರೆಯೋದು. ಆ ಲೋಕ ಎಲ್ಲಿ ಕಾಣುತ್ತೆ ನಾವು ಅದನ್ನು? ಇಲ್ಲಿ ಮಗು ಬಣ್ಣುತ್ತೆ, ಇಲ್ಲ ತಾಯಿ ಬದುಕ. ಇಬ್ಬರಲ್ಲಿ ಒಬ್ಬರು ಬಸ್ ಯಾರು ಬದುಕ್ತಾರೆ? ತಾಯಿನ ಬದುಕ್ತಾರೆ. ತಹತ್ನಲ್ಲಿ ಕಾರಣ ಏನಂತ ಕೇಳಿದರೆ ದೊಡ್ಡ ಜೀವ ಅಂತ ಹೆಸರಂತ. ಆ ಅರ್ಥದಲ್ಲಿ ವೆಜ್ ನಾನ್ ವೆಜ್ ಎಂಬ ಕಾನ್ಸೆಪ್ಟ್ನಲ್ಲಿ ಯೋಚನೆ ಮಾಡಿದ್ರೆ ಬಿಟ್ಬಿಡ್ಬೇಕು. ಇಲ್ಲ ನಮಗೆ ಇರುವೆ ಸಹಿತ ರಕ್ತ ಗಿಕ್ತ ಕಾಣೋದೇ ಇಲ್ಲ ನಮಗದಲ್ಲಿ, ಇದು ಕೂಡ ಕಾಣೋದೇ ಇಲ್ಲ. ಇಲ್ಲಿ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಅದೇ ಗುರುತು, ಸ್ಥೂಲ ಸೂಕ್ಷ್ಮ. ಎಕ್ಸ್ಪ್ಲೇನ್ ಮಾಡ್ತಾರೆ, ಅಹಸ್ತಾನಿ ಸಹಸ್ತಾನಾಂ ಸಹಸ್ತಾನಿ ಚತುಷ್ಪದಾಂ ಅಣೂನಿ ತಾತ ಸಹತಾಂ ಜೀವ ಜೀವಸ್ಯ ಜೀವನಂ. ಅಹಸ್ತಾನಿ ಸಹಸ್ತಾನಂ, ಕೈಲದ ಪ್ರಾಣಿಗಳು ಕೈರೋ ಪ್ರಾಣಿಗಳಿಗೆ ಬಲಿಯಾಗುತ್ತೆ. ಸಹಸ್ತಾನಿ ಚತುಷ್ಪದ, ಹಸ್ತ ಇರತಕ್ಕಂಥ ಪ್ರಾಣಿಗಳು ನಾಲ್ಕಾಲಿನ ಸಿಂಹಾದಿಗಳು ಕೊಂದಾಕ್ಬಿಡುತ್ತೆ. ಅಣೂನಿ ತಾತ ಮಹತ, ಚಿಕ್ಕ ಚಿಕ್ಕ ಪ್ರಾಣಿಗಳು, ದೊಡ್ಡ ದೊಡ್ಡ ಪ್ರಾಣಿಗಳು ತಿಂದಾಕುತ್ತೆ. ಈ ರೀತಿಯಾಗಿ ಜೀವೋ ಜೀವಸ್ಯ ಜೀವನಂ, ಒಬ್ಬ ಜೀವ ಇನ್ನೊಂದು ಜೀವನಕ್ಕೆ ಜೀವನವಾಗಿರೋದ್ರಿಂದ ವೃತ್ತಿ ಅಂತ ಕರೆದು. ಭೂತಾನಿ ಭೂತಾನಾಂ ಚರಾಣಾಂ ಅಚರಾಣಿ ಚ ಕೃತ ಈಶೇನ ನೃಣಾಂ ತತ್ರ ಕಾಮ ಚೋದನಯಾಪಿವ ತತ್ರ ಏವಂ ಸ್ಥಿತಿ ನೃಣಾಂ ವೃತ್ತಿ ಕಾಮಾದಿಚ್ಛಾತ್ ಅತಃ ಫಲಮೂಲಾದೀನಿ ಚೋದನೆಯ ವಿಧಿನ ತತ್ತತ್ ಕ್ರಿಯಾನುಸಾರೇಣ ವಿಹಿತ ತಿರು ಪುರೋಡಾಶಾದಿ ಲಕ್ಷಣ. ಪರಮಾತ್ಮ ಆ ರೀತಿಯಾಗಿ ಅವರ ಇಚ್ಛೆಗೆ ಅತಕ್ಕಂಥ ಇಚ್ಛೆ ಹುಟ್ಟಿಸ್ತಾನೆ. ಬೇರೆ ಕಡೆ ತಿನ್ನೋ ಮನಸ್ಸು ಬರೋದಿಲ್ಲ ಅವರಿಗೆ, ಆಯ್ರಿ ತಿನ್ನಬೇಕು ಅಂತಾರೆ, ಅಪೇಕ್ಷೆ ಹುಟ್ಟಿಸ್ಬಿಡ್ತಾನೆ ಪರಮಾತ್ಮ. ಅದಕ್ಕದೇ ವೃತ್ತಿ. ಕೆಲವು ಸಿಂಹ ಅದು ಕೆಲವು ಪ್ರಾಣಿ ತಿನ್ನೋದಿಲ್ಲ, ಅವೆಲ್ಲ ಕೂಡ ಕೆಲವು ಮಾತ್ರ ತಿನ್ನುತ್ತೆ, ಬೇರೆಯೂ ತಿನ್ನೋದಿಲ್ಲ. ಎಲ್ಲರನ್ನ ತಿನ್ನೋ ಮನುಷ್ಯ ಒಂದೇ. ಏನು ಸಿಕ್ಕರು ತಿಂದಾಕ್ತದೆ ಯಾರು ಅಂದರೆ ಮನುಷ್ಯ ಪ್ರಾಣಿ ಒಂದೇ. ಬೇರೆ ಎಲ್ಲ ಏನು ಲೀವ್ ಇರ್ತದೆ ಅದೇ ಮೇಲೆ ಪಾಲನೆ ಮಾಡೋದು. ಬೇರೆ ಏನು ಮಾಡಿ ಇದಕ್ಕೆ ಕೊಟ್ಟರೆ ಹಸು ಏನು ತಿನ್ನೋದಿಲ್ಲ, ಬೇರೆ ಎಲ್ಲ ಪದಾರ್ಥಗಳನ್ನು ತಿನ್ನೋದಿಲ್ಲ. ಏನು ತಿನ್ನೋದು ಅದು ಬರೀ ಹುಲ್ಲನ್ನೇ ತಿನ್ನೋದು. ಆ ರೀತಿ ವ್ಯವಸ್ಥೆ ಮಾಡಿಕೊಂಡಿದೆ. ಸಸ್ಯ ಅದು ಪ್ಯೂರ್ ಸಸ್ಯನೇ ತಿನ್ನೋದು. ಆನೆ ಅಷ್ಟು ಬಲಿಷ್ಠವಾಗಿದ್ದರೂ ಕೂಡ ಅದು ಮಾಂಸಾಹಾರಿ ಅಲ್ಲ. ಅದು ಕೆಲವು ಚಿಕ್ಕ ಚಿಕ್ಕ ಪ್ರಾಣಿಗಳು ಮಾಂಸ ತಿನ್ನೋದು. ಸೊಳ್ಳೆಗಳು ಮಾಂಸಾಹಾರಿಗಳು, ಸೊಳ್ಳೆಗಳು ಮಾಂಸಾಹಾರಿ ನರಭಕ್ಷಕರು. ಮತ್ತೆ ಹೆಚ್ಚಿಗೆ ಆನೆ ತಾಳದ ಮನುಷ್ಯ ಸಂಗಡಿಗಳಲ್ಲ, ಅದು ದೊಡ್ಡ ಆನೆ ತಿಂಬೋದಿಲ್ಲ. ಅದು ದೇವರ ವ್ಯವಸ್ಥೆ ಮಾಡಿಬಿಟ್ಟಿದ್ರೆ ಆ ರೀತಿ ಇರ್ತಾ ಇದೆ. ನೃಣಾಮೃತ್ತಿ ಕಾಮಾದಿಚ್ಛಾತ ಫಲಮೂಲಾದಿನಿ ಚೋದನೆಯ ವಿಧಿನ ತತ್ತತ್ಕ್ರಿಯಾನುಸಾರೇಣ ವಿಹಿತ ಚರುಪುರೋಡಾಶಾದಿ ಅವೇ ಚರುಪುರೋಡಾಶಾದಿ ಲಕ್ಷಣ ಅದೇ ಯಜ್ಞ. ಮುಳ್ಳೆ ಆಹಾರ ಮುಳ್ಳೆ ಭಾರಿ ಒಳ್ಳೆ ನಾವು ಇದೇ ತಿಂತ ತಿಂತ ಇರುತ್ತೆ ಅದು ಸೊಪ್ಪು ತಿಂದಾಗಿ ಅದು ಅದು ಡೈಜೆಸ್ಟ್ ಸಿಸ್ಟಮ್ ಇರೋದೇ ಹಾಗೆ ಆಗಿಲ್ಲ ಗುಳತಿ ಬಾಯಿಲ್ಲ ರಕ್ತ ಆಗಿಬಿಡೋದು ರಕ್ತ ಆಗೋದಿಲ್ಲ ಅದಕ್ಕೆ ಬಾಳೆಹಣ್ಣು ತಿಂದಲ್ಲ ಅಂತ ಬಾಳೆಹಣ್ಣು ತಿಂದರೆ ಆಗೋದಿಲ್ಲ ಅಂತ ಬಾಳೆಹಣ್ಣು ಅದಕ್ಕೆ ಭಯಂಕರ ವಿಷ ಇದ್ದಾಗೆ ಮುಳ್ಳೆ ಸರಿ ಅದು ನಿಂತ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ ನೋಡಿ ಉತ್ತರ ಭಾರತದಲ್ಲಿ ನೋಡಬೇಕು ಹೋಗ್ಬೇಕಾದ್ರೆ ಎಸ್ಪೆಷಲಿ ಜೈಪುರಿಂದ ಮಾತೃಗಾಯ ಕಡೆ ಹೋಗಬೇಕಾದ್ರೆ ಮುಳ್ಳಿನ ಗಿಡಕ್ಕೆ ದೊಡ್ಡ ಹೈಟ್ ಬೇರೆ ಹೌದು ಹೈಟ್ ಇರುತ್ತೆ ತಿರ್ಕೋತ ನಿಂತ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಆಯ್ತು ಉಳಿದವ್ರು ಒಂದು ಚೂರು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ದೇವ್ರು ಮಾಡೋ ವಿಚಿತ್ರ ವ್ಯವಸ್ಥೆ ಅದು ಅದನ್ನೇ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ ಅನಂತ ಗುಣ ಪರಮಃ ಜಗತ್ತನ್ನು ಸುಮ್ಮನೆ ನೋಡಿದ್ರೆ ಉಪಯೋಗ ಇಲ್ಲ ಅದು ಅರ್ಥ ಮಾಡ್ಕೊಂಡು ನೋಡಿದರೆ ದೇವ್ರ ಮಹಿಮೆ ಸಾಮರ್ಥ್ಯ ಎಷ್ಟು ವಿಚಿತ್ರ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಒಂದೇ ಫುಡ್ ಮಾಡಿದ್ರೆ ಗತಿ ಏನಾಗ್ತಿತ್ತು ಎಲ್ಲ ಒಂದೇ ಫುಡ್ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು ತಿನ್ನಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇವತ್ತೆಲ್ಲ ಸಸ್ಯಹಾರಿಗಳಾಗಿದ್ದರೆ ಸಸ್ಯ ಯಾವುದು ಸಿಗ್ತಾ ಇರಲಿ ಈಗಲೇ ಸಿಕ್ಕಾಬಿಟ್ಟೆ ರೇಟ್ ಇದೆ ಆಮೇಲೆ ಏನಾಗ್ತಿತ್ತು ತಿನ್ನಲಿಕ್ಕೆ ಆಗ್ತಿರಲಿ. ರಕ್ಷಾ ಅಚ್ಯುತ ಅಚ್ಯುತಾವತಾರೇಹ ವಿಶ್ವಶ್ಯಾನು ಯುಗೇ ಯುಗೇ ತಿರ್ಯಂಗ್ಮರ್ತ್ಯರ್ಷಿ ದೇವೇಶು ಅನ್ಯಂತೆ ಯೈಸ್ತೈ ದ್ವಿಷಃ. ರಕ್ಷಾ ಅಂದ್ರೇನು? ಅಚ್ಯುತ ಅವತಾರೇಹ ರಕ್ಷಾ ಪರಮಾತ್ಮ ಅವತಾರ ಮಾಡ್ತಾನಲ್ಲ ಸಂಭವಾಮಿ ಯುಗೇ ಯುಗೇ ಇದು ರಕ್ಷಣೆ ವ್ಯವಸ್ಥೆ ಇರುವಂತ. ಇದರಿಂದ ನಮಗೆ ಅನುಕೂಲ ಏನಾಯಿತು ಅಂದರೆ ದೇವರು ಆಗಿನ ಕಾಲಕ್ಕೆ ಏನು ಮಾಡಿಬಿಡ್ತಾನೆ ತಾನೇ ಅವತ್ತು ಎಲ್ಲ ಬ್ಯಾಲೆನ್ಸ್ ಮಾಡಿಬಿಡ್ತೀವಿ. ಎಲ್ಲೇ ಬ್ಯಾಲೆನ್ಸ್ ತಪ್ಪಿ ಹೋಗಿರುತ್ತೆ ಪರಮಾತ್ಮ ಸೆಟ್ರೇಟ್ ಮಾಡಿ ಹಾಕ್ಬಿಡ್ತಾನೆ. ವಿಶ್ವಶ್ಯ ಅನು ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ವಿಶ್ವಶ್ಯ ಅನು ಯುಗೇ ಯುಗೇ ತಿರ್ಯಂಗ್ ಮರ್ತ್ಯಾಶಿ ಮರ್ತ್ಯ ಋಷಿ ದೇವೇಶು ಹನ್ನೆಂತೆ ಸ್ತ್ರೀ ದ್ವಿಷಃ. ಕೆಲವೊಮ್ಮೆ ಮತ್ಸ್ಯಾದಿ ರೂಪಗಳು ತಿರ್ಯಗ್ ರೂಪಗಳು, ಮರ್ತ್ಯ ರಾಮ ಕೃಷ್ಣಾದಿ ರೂಪಗಳು ಮರ್ತ್ಯ ರೂಪಗಳು, ಋಷಿ ರೂಪಗಳು ವೇದವ್ಯಾಸಾದಿ ರೂಪ ಋಷಿ ರೂಪಗಳು, ಕೆಲವು ದೇವರೂಪಗಳು ಈ ರೀತಿಯಲ್ಲಿ ಮಹಿದಾಸ ನಾರಾಯಣ ರೂಪಗಳ ದೇವರೂಪಗಳು ಈ ರೀತಿ ಹನ್ನೆಂತೆ ಸ್ತ್ರೀ ದ್ವಿಷಃ. ಆ ರೂಪ ಏನು ಮಾಡ್ತಾನೆ ಪರಮಾತ್ಮ? ತ್ರಯೀ ದ್ವಿಷ, ತ್ರಯಿ ಅಂದರೆ ವೇದ, ವೇದದ್ವೇಷಗಳನ್ನು ಪರಮಾತ್ಮ ಸಂಹಾರ ಮಾಡಿಬಿಡ್ತಾನೆ. ದುಷ್ಟತನಕ್ಕೆ ಲಕ್ಷಣ ಅಂದರೆ ಅದೇ ವೇದದ್ವೇಷನೇ ದುಷ್ಟತನದ ಲಕ್ಷಣ. ಈ ಕಾನೂನು ಮುರಿಯೋದು ಅಂತಾರಲ್ಲ ಹಾಗೆ, ವೇದದ್ವೇಷ ಅಂದರೆ ಏನು? ಕಾಗಿನಷ್ಟು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾದರೆ ಹಾಗೂ ಹಾಗೆ ಅದು ದೊಡ್ಡ ಅಪರಾಧ. ಅದಕ್ಕೆ ವೇದಗಳು ಡಿವೈನ್ ಕಾನ್ಸ್ಟಿಟ್ಯೂಷನ್ ಆದ್ದರಿಂದ ವಿರುದ್ಧವಾಗಿ ಯಾರು ಬದುಕ್ತಾರೋ ಅವರು ಪರಮಾತ್ಮ ಕೊಂದು ಹಾಕ್ತಾರೆ. ಯುಗೇ ಯುಗೇ ವಿಶ್ವಶ್ಯಾನು ಯೋಗ್ಯ ಅಚ್ಯುತಾವತ ಅವತಾರೇಹ ಹರೇರ್ ಅವತಾರೇಣ ಚೇಷ್ಟ ಪರಿರಕ್ಷಣ ರಕ್ಷಾ ಯದಾ ಯದಾ ಹಿ ಧರ್ಮಸ್ಯ ಇತಿ ಗೀತಾಯಾಮ್ ಕುತ್ರೇತಿ ತತ್ರ ತಿರ್ಯಗಿತಿ ಏರವತಾರೈಹಿ ತ್ರಯೀ ದ್ವಿಷಃ ವೇದವೈರಿಣೋ ಅಸುರಾಃ ಹನ್ಯಂತೆ ತೇಷಾಂ ಚರಿತವರ್ಣಂ ರಕ್ಷಣಮಿತ್ಯರ್ಥಃ ಸ್ಥಿತಿಃ ವೈಕುಂಠ ವಿಜಯಃ ಇತಿ ಪೋಷಣಂ ತದನುಗ್ರಹಃ ಇತಿ. ಬರಿಗೆ ವೈಕುಂಠ ಪರಮಾತ್ಮನ ವೈಭವ. ಮನ್ವಂತರಂ ಮನುರ್ದೇವಾಃ ಮನುಪುತ್ರಾಃ ಸುರೇಶ್ವರಾಃ ಋಷಯೋ ಅಂಶಾವತಾರಾಶ್ಚ ಹರೇಹೇ ಷಡ್ವಿಧ ಮುಚ್ಯತೆ. ಮುಂದೆ ಮನ್ವಂತರಗಳು ಹೇಳ್ತಾರೆ. ಮನುಗಳು ಅಂದರೆ ಮನ್ವಂತರಂ ಮನುಹು ದೇವಾಃ ಮನುಪುತ್ರಾಃ ಸುರೇಶ್ವರಾಃ ಋಷಯಃ ಅಂಶಾವತಾರಾಶ್ಚ ಹರೇಹೇ ಷಡ್ವಿಧ ಮುಚ್ಯತೆ. ಮನ್ವಂತರ ಹೇಳಬೇಕಾದ್ರೆ ಇಷ್ಟನ್ನು ಹೇಳಬೇಕಂತ ಅಷ್ಟಮಸ್ಕಂದ ಪೂರ್ತಿ ಹೇಳಿರೋದು ಹಾಗೇನೆ. ಯಾವ ಮನುವಿನಲ್ಲಿ ಯಾವ್ಯಾವ ದೇವತೆಗಳು, ಪಿತೃಗಳು ಯಾರಿರ್ತಾರೆ, ಇಂದ್ರ ಪದವಿಯಲ್ಲಿ ಯಾರಿರ್ತಾರೆ, ಋಷಿಗಳು ಯಾರಿರ್ತಾರೆ, ಪರಮಾತ್ಮ ಯಾವ ಅವತಾರ ಮಾಡ್ತಾನೆ, ಇದೆಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಏನಂತ ಕರೀತಾರೆ? ಮನ್ವಂತರಾನು ಕಥನ ಅಂತ ಹೇಳ್ತಾರೆ. ಮನ್ವಂತರವನ್ನು ತಿಳಿಸೋ ರಾಜ್ಞಾಂ ಮನುಪ್ರಸೂತಾನಾಂ ಏತನ್ ಮನ್ವ ಷಡ್ವಿಧ ಮುಚ್ಯತೆ ಷಣ್ಣಾಂ ಕಥಾಕಥನ ಮನ್ವಂತರಂ ಇತ್ಯರ್ಥ. ತತ್ರ ಅಂಶಕಾನಾಮಿತಿ ಶೇಷ ಮನ್ವಂತರೇಷು ತದ್ಧರ್ಮ ಇತಿ ಮನ್ವಂತರಾದಿ ತದ್ಧರ್ಮ ಕಥನ ಇತ್ಯರ್ಥ. ರಾಜ್ಞಾಂ ಮನುಪ್ರಸೂತಾನಾಂ ವಂಶಃ ತ್ರೈಕಾಲಿಕೋ ಅನ್ವಯಃ ವಂಶಾನುಚರಿತಂ ತೇಷಾಂ ವೃತ್ತಂ ವಂಶಧರಾಶ್ಚಯೇ. ಆಮೇಲೆ ರಾಜ್ಞಾಂ ಮನುಪ್ರಸೂತಾನಾಂ ಮನುಗಳಿಂದ ಹುಟ್ಟಿ ಬಂದ ರಾಜರುಗಳಿದ್ದಾರಲ್ಲ, ವಂಶಃ ತ್ರೈಕಾಲಿಕೋ ಅನ್ವಯಃ ಅವರ ವಂಶ ಅವರ ವಂಶದ ಚರಿತ್ರೆ ವರ್ಣನ ಮಾಡೋ ಕ್ರಮ ಏನಂತ ಕರೀತಾರೆ? ವಂಶಾನುಚರಿತಂ ಅಂತ ಹೇಳ್ತಾರೆ. ವಂಶಾನುಚರಿತಂ ತೇಷಾಂ ವೃತ್ತಂ ವಂಶಧರಾಶ್ಚಯೇ. ವಂಶವನ್ನು ಮುಂದುವರಿಸಿದ ಮಹಾನುಭಾವ ವಂಶಧರಾಹ ಉತ್ಸನ್ನಂ ವಂಶಂ ಧೃತವಂತಸ್ತೇಷಾಂ ವಂಶವನ್ನು ಕೆಡದಂತೆ ನಿಲ್ಲಿಸ್ತಕ್ಕಂಥ ಮಹಾನುಭಾವ ಅದಕ್ಕೆ ಅವರ ಚರಿತ್ರೆ ಹೇಳೋದೆಲ್ಲ ಕೂಡ ವಂಶಾನುಚರಿತ ಅನ್ಸಿಸು. ನೈಮಿತ್ತಿಕ ಪ್ರಾಕೃತಿಕ ನಿತ್ಯ ಆತ್ಯಂತಿಕ ಲಯ ಸಂಸ್ಥಾಯಿತಿ ಕವಿ ವಿಪ್ರೋಕ್ತ ಚತುರ್ಧಾಸ್ಯ ಸ್ವಭಾವತಃ. ಸಂಸ್ಥಾ ಅಂದರೆ ಯಾವುದು? ನೈಮಿತ್ತಿಕ ಪ್ರಾಕೃತಿಕ ನಿತ್ಯ ಆತ್ಯಂತಿಕ ಲಯ ನಾಲ್ಕಾಯ್ತಲೆ. ಸಂಸ್ಥಾಯಿತಿ ಕವಿ ಪ್ರೋಕ್ತ ಚತುರ್ಧಾಸ್ಯ ಸ್ವಭಾವತಃ ನಾಲ್ಕು ರೀತಿಯಲ್ಲಿ ಪರಮಾತ್ಮ ಲಯ ಮಾಡಿಬಿಟ್ಟು ಏನು ಮಾಡ್ತಾನೆ, ಪಥ್ಯ ಸಮಸ್ಯೆಯನ್ನು ಮಾಡ್ತಾನೆ, ವ್ಯವಸ್ಥೆಯನ್ನು ಮಾಡ್ತಾನೆ. ಒಂದು ಕಾಲಕ್ಕೆ ಏನಾಗಬೇಕು, ಲಯ ಆಗಲೇಬೇಕು. ಎರಡೇ ಪಂಕ್ತಿ ಊಟಕ್ಕೆ ಕೊಡುವಾಗ ಮಧ್ಯ ಪಂಕ್ತಿ ಏರೇ ಬೆಳಿಬೇಕಲ್ಲ ಆ ಥರ. ಅದು ಕ್ಲೀನ್ ಆಗದವರು ಎರಡು ಊಟಕ್ಕೆ ಕೊಡೋಕ್ಕಾಗೋದಿಲ್ಲ. ಅಚ್ಚೆ ಜಾಗಿದ್ರೆ ಬಂದೇ ಕೂತ್ಬಿಡ್ತು ಎಲ್ಲರೂ ಕೂಡ. ಅದು ತೋರ್ತಾ ಇರ್ತಾನೆ. ಅದು ಕ್ಲೀನಿಂಗ್ ಪ್ರೊಸೆಸ್ ಇದ್ದಾಗ ಲಯ ಅಂಬೋದು ಏನದು, ಸಂಸ್ಥ. ಲಯ ಆ್ಯಕ್ಚುಲಿ ದೇವರ ಅನುಗ್ರಹ. ಅದು ಲಯ ಅಂಬೋದು ದೇವರ ಅನುಗ್ರಹ. ಇಲ್ಲದವ್ರು ಏನಾಗ್ತಿತ್ತು, ಎಲ್ಲ ಹೀಪಾಗಿ ಬರೀತೆ ದೋಗ್ತಿದ್ದ ಮನುಷ್ಯ. ಲಯ ಮಾಡಿ ಪರ್ವತ ಅನುಗ್ರಹ ಮಾಡ್ತಾ ಇದ್ದಾನೆ. ಮರುಪ್ರಸೂತಾನಾಂ ಯಂಚ ಪ್ರಳಯಂ ಪ್ರಳಯ ಪರಮಾತ್ಮನ ಮನುವಿಶ್ಯ ಚಾಯಿನಂ ಸ್ವಪಂತ ಮಾಹು ಅಪರೇ ಅವ್ಯಾಕೃತ ಅವ್ಯಾಕೃತಾಕಾಶವ ನಿರ್ವಿಕಾರಂ ಪ್ರಾಹು ಸ ವಿದ್ಯೆಯ ಕರ್ಮಕಾರಕ ಕರ್ಮಕರ್ತಾಶ್ಚ ಜಗತಃ ಕುಂದಡಿತ ಹೇತು ಜೀವಶ್ಚ ಸರ್ಗಾದೇಹೆ ಅವಿದ್ಯಾಕರ್ಮಕಾರಕ ಎಂ ವಾ ಅನುಶಾಯಿನಂ ಪ್ರಾಹು ಅವ್ಯಾಕೃತ ಮುತಾಪರೇ ಹೇತು ಅಂತ ಬಂತ. ಆಮೇಲೆ ವಂಶ ವಂಶಾನುಚರಿತ ಸಮಸ್ತ ಹೇತು ಅಪಾಶ್ರಯ ಎರಡು ಉಳ್ಕೊಂಡಿದೆ. ಹೇತು ಒಂದು, ಅಪಾಶ್ರಯ ಒಂದು. ಹೇತು ಅಂದ್ರೇನು? ಹೇತು ಜೀವಶ್ಚ ಸರ್ಗಾದೇಹೆ ಅವಿದ್ಯಾಕರ್ಮಕಾರಕ. ಹೇತು ಅಂದರೆ ಕಾರಣ. ಜೀವನ ಸೃಷ್ಟಿಗೆ ಕಾರಣ ಏನು, ಅವಿದ್ಯಾ ಕರ್ಮಾದಿಗಳೆಲ್ಲ ಏನೋ ಜೀವನ ಸೃಷ್ಟಿಗೆ ಕಾರಣ, ಅವುಗಳ ಪರಿಚಯ ಮಾಡಿಕೊಂಡ ಭಾಗಕ್ಕೆ ಹೇತು ಹೇತು ಅಂತ ಕರೀತಾರೆ. ಹೇತು ಅಂದರೆ ಕಾಸ್, ರೀಸನ್ ಅಂತ. ಎಂ ವಾ ಅನುಶಾಯಿನಂ ಪ್ರಾಹು ಅವ್ಯಾಕೃತ ಮುತಾಪರೇ ಅವಿದ್ಯೆಯ ಕರ್ಮಕಾರಕ ಕರ್ಮಕರ್ತಾಶ್ಚ ಜಗತಃ ಸರ್ಗಾದಿ ನಿಮಿತ್ತಭೂತೋ ಜೀವ ಹೇತುರಿತ್ಯುಚ್ಯತೆ. ಜೀವ ಸಮುದಾಯ ಸುಖ ದುಃಖ ಪ್ರಾಪ್ತ ಏತಂ ಹೇತುಂ ಕೃತ್ವ ಜಗತಃ ಸೃಷ್ಟ್ಯಾಧಿಕಂ ಪ್ರವರ್ತತೆ. ಜೀವನನ ನಿಮಿತ್ತ ಮಾಡಿಕೊಂಡು ಅವರಿಗೆ ಸುಖ ದುಃಖ ಸಂಬಂಧ ಸಂಪ್ರಾಪ್ತಯೇ ತನುಹೃತ ವಿವೃತಿಂ ಮಮೇಚ್ಛನ್. ಜೀವರಿಗೆ ಅವರಿಗೆ ಯೋಗ್ಯತೆ ತಕ್ಕಂತೆ ಮೋಕ್ಷ ಸುಖ ತಂದಂತಮಸ್ಸು ದುಃಖ ಸುಖ ದುಃಖ ಮಿಶ್ರರಿಗೆ ಇದು ಕೊಡದೆ ಸೃಷ್ಟಿಯ ಪರ್ಪಸ್. ಜೀವನಿಗೆ ಸಂಸಾರಕ್ಕೆ ಬರೋಕ್ಕೆ ಅದು ಕಾರಣ. ಪರಮಾತ್ಮ ಏನು ಮಾಡ್ತಾನೆ, ಅವರ ಸ್ವರೂಪಾದಿಗಳನ್ನು ನೋಡಿಕೊಂಡು ಅವ್ರಿಗೆ ಗತಿಗಳನ್ನು ಕೊಡ್ತಾನೆ. ಇದಿಷ್ಟು ಯಾವುದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಹೇತು ಅನ್ನೋದ್ರಲ್ಲಿ ಸೇರಿ. ಪ್ರಾಹುರ ಅವ್ಯಾಕೃತ ಮುತಾಪರೇ ಮುಂದೆ ಅವ್ಯಾಕೃತಾಕಾಶವನ್ನು ನಿರ್ವಿಕಾರಂ ಪ್ರಾಹು ಜೀವ ಸ್ವರೂಪತಃ ನಿರ್ವಿಕಾರ ಅದ್ರದ್ದು ನಿತ್ಯ. ಆದರೆ ಇದೆಲ್ಲ ಕಾರಣದಿಂದ ಹಾಗಾಗಬೇಕಾಗುತ್ತೆ. ವ್ಯತಿರೇಕಾನ್ಮ ಯೌವ್ಯಸ್ಯ ಜಾಗ್ರಸ್ವಪ್ನ ಸುಷುಪ್ತಿಷು ಮಾಯಾಮಯ ಸುತದ್ ಬ್ರಹ್ಮ ಜೀವವೃತ್ತಿಷು ಅಪಾಶ್ರಯ. ವ್ಯತಿರೇಕ ಅನ್ಮಯೌ ಯಸ್ಯ ಜಾಗ್ರಸ್ವಪ್ನ ಸುಷುಪ್ತಿಷು ಮಾಯಾಮಯ ಸುತದ್ ಬ್ರಹ್ಮ ಜೀವವೃತ್ತಿಷು ಅಪಾಶ್ರಯ. ಅಪಾಶ್ರಯ ಅಂಬುದು ಕೊನೆಯ ಶಬ್ದ ಇದೆ. ಏನು ಅಂದರೆ ಹೇಳ್ತಾರೆ, ಅಪಾಶ್ರಯಂ ಲಕ್ಷಯತಿ ವ್ಯತಿರೇಕಾನ್ಮಯೌ ಇತಿ. ಅಪಗತಃ ಆಶ್ರಯೋ ಯಸ್ಯ ಸಹ ತಥಾ ಅದ್ವಿತೀಯ ಇತ್ಯರ್ಥ. ಅಪಗತ ಅಂದರೆ ಸ್ವತಂತ್ರ ಅಂತ ಅರ್ಥ. ಇದೆಲ್ಲ ಕೊನೆಗೆ ಎಂಡ್ ಎಲ್ಲೇ ಆಯ್ತು, ಈಗ ಪರಮಾತ್ಮನ ಹತ್ರ ಹೋಯ್ತು. ಅದ್ವಿತೀಯತ್ವ ಕಥಂ ಉಚ್ಯತೆ, ದೇವರು ಒಬ್ಬನೇ, ಅನೇಕರಿಲ್ಲ. ಅನ್ವಯ ವ್ಯತಿರೇಕಾಭ್ಯಾಂ ಜ್ಞಾಯತೆ ಇತಿ. ಅದು ಯಾವುದರಿಂದ ಗೊತ್ತಾಗುತ್ತೆ ಅಂದರೆ ವ್ಯತಿರೇಕ ಅನ್ವಯೌ ಯಸ್ಯ. ವ್ಯತಿರೇಕ ಅನ್ವಯ, ಅನ್ವಯ ವ್ಯತಿರೇಕ. ಒಂದು ಸ್ವಿಚ್ ಹಾಕಿದ ಬಂತು, ಸ್ವಿಚ್ ಆಫ್ ಮಾಡದ ಹೋಯ್ತು, ಓ ಇದಕ್ಕೆ ಈ ಸ್ವಿಚ್ ಅಂತ ತೀರ್ಮಾನ ಮಾಡ್ಕೊಂಡು ಅನ್ವಯ ವ್ಯತಿರೇಕ. ಹಾಕಿದ ಬರಬೇಕು, ತೆಗೆದ ಹೋಗಬೇಕು. ಅದಕ್ಕೆ ಹಾಕಿದ ಬಂದರೆ ಅನ್ವಯ, ತೆಗೆದ ಹೋದರೆ ವ್ಯತಿರೇಕ. ಗೊತ್ತಾಯ್ತಾ? ಅದೇ ರೀತಿ ಏನಾಗಿದೆ, ಜಾಗ್ರ ಸ್ವಪ್ನ ಸುಷುಪ್ತಿಷು. ಆ ಮೂರು ಅವಸ್ಥೆಗಳಿಗೂ ಯಾರು ಬೇಕು? ದೇವರು ಬೇಕು. ಅವರಿದ್ದರೆ ಮೂರು ಅವಸ್ಥೆ, ಇಲ್ಲದವ್ರು ದೇವ ಅವಸ್ಥೆ ಇಲ್ಲ. ಅದಕ್ಕೆ ಅಪಾಶ್ರಯ ಅಂದರೆ ದೇವರು. ನಮಗೆ ಸ್ವಂತ ಹೇಳೋಕ್ಕೂ ಬರೋದಿಲ್ಲ, ಅಲ್ಲೆಲ್ಲಕ್ಕೂ ಬರೋದಿಲ್ಲ, ಕನಸು ಕಾಣಕ್ಕೂ ಬರೋದಿಲ್ಲ. ದೇವರು ಮಾಡಿಸ್ಬೇಕಷ್ಟೇ ಅಂತ. ಅದಕ್ಕಾಗಿ ಅಪಗತ ಆಶ್ರಯಸ್ಯ ತಥಾ ಅನ್ವಯ ವ್ಯತಿರೇಕಾಭ್ಯಾಂ ಜ್ಞಾಯತೆ ಇತಿ. ಯಸ್ಯ ಹರೇಹೇ ಜೀವವೃತ್ತಿಷು ಜೀವಾನಾಂ ಜೀವನೋಪಾಯ ಭೂತಾಸು ಜಾಗ್ರಸ್ವಪ್ನ ಸುಷುಪ್ತಿಷು ವ್ಯತಿರೇಕಾನ್ವಯೌ ಸ್ತಃ. ಜಾಗ್ರರಾಜ್ಯಭಾವೇಪಿ ವಿದ್ಯತೆ ಇತಿ ವ್ಯತಿರೇಕ ತದ್ಭಾವೇಪಿ ಅಸ್ತಿ ಇತಿ ಅನ್ವಯ. ಸ್ವಪ್ನಾದಿಗಳನ್ನು ಕಾಣತಕ್ಕಂಥವನಿದ್ದಾನೆ, ಕಾಣಬೇಕಾದರೂ ಜೀವನ ಇದ್ದಾನೆ, ಕಾಣದೇ ಇರಬೇಕಾದ್ರೂ ಜೀವ ಇದ್ದಾನೆ. ಸೊ ಜೀವ ಇಲ್ಲದವರು ಏನಾಗಲಿಕ್ಕೆ ಬರೋದಿಲ್ಲ, ಬಟ್ ದೇವರಿಲ್ಲದವರು ಯಾವುದು ಮಾಡ್ಸೋಕ್ಕೆ ಬರೋದಿಲ್ಲ. ಇವೆರಡು ತಿಳ್ಕೊಂಡ್ಬಿಟ್ರೆ ಸರಿ. ಜೀವ ಅಸ್ವತಂತ್ರನಾಗಿದ್ದಾನೆ, ಮೂರು ಸ್ಥಿತಿ ಅನುಭವಿಸ್ತಾನೆ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಮೂರು ಸ್ಥಿತಿ ಕೊಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದು ಮಾಯಾಮಯ ಶ್ರೀ ಹರಿಚ್ಛಾ ರಚಿತಾಸು ದೇವರ ಅನುಗ್ರಹದಿಂದ ಬರತಕ್ಕಂಥ ಮೂರು ಅವಸ್ಥೆಗಳು ಹೊಂದುವವನೇ ಜೀವ. ತದ್ಬ್ರಹ್ಮ ವ್ಯಪಾಶ್ರಯ ಇತ್ಯುಚ್ಚತೆ. ಬಂದುಕೊಡುವವನು ಜೀವ, ತಂದುಕೊಡೋನು ಪರಮಾತ್ಮ. ಇದಕ್ಕೆ ಅಪಾಶ್ರಯ ಅಂತ ಕರೀತಾರೆ. ಒಟ್ಟು ಹತ್ತಾಯ್ತಲ್ಲಿ ಈ ಹತ್ತು ಲಕ್ಷಣ ಹೇಳ್ತಕ್ಕಂಥ ಭಾಗಕ್ಕೆ ಏನಂತ ಕರೀತಾರೆ, ಪುರಾಣ ಅಂತ ಕರೀತಾರೆ. ವ್ಯತಿರೇಕಾನ್ಮ ಯೌವ್ಯಸ್ಯ ಜಾಗ್ರಸ್ವಪ್ನ ಸುಷುಪ್ತಿಷು ಮಾಯಾಮಯ ಸುತದ್ ಬ್ರಹ್ಮ ಜೀವವೃತ್ತಿಷು ಅಪಾಶ್ರಯ. ಜೀವವೃತ್ತಿಗಳಲ್ಲಿ ಅವನ ಇಚ್ಛೆಯಿಂದಲೇ ಪ್ರವರ್ತನೆ, ಅವನು ಮಾತ್ರ ಅಪಾಶ್ರಯ. ಅಪಗತಾಶ್ರಯ ಅಂದರೆ ಆಶ್ರಯರಹಿತ, ಆಶ್ರಯ ಅನಪೇಕ್ಷ ಅಂತ. ಪದಾರ್ಥೇಶು ಯಥಾ ದ್ರವ್ಯಂ ತನ್ಮಾತ್ರಂ ರೂಪನಾಮಸು ಬೀಜಾಜಿ ಪಂಚತಾಂತಾಸು ಶವಸ್ಥಾಸು ಯುತಾಯುತಂ. பதார்த்தேஷு யதா திரவியம் தன்மாத்திரம் ரூப ராவசு பீஜாதி பஞ்சதாந்தாசு ஹி அவஸ்தாசு யுதாயுதம் பிரகாராந்தரேன ஆசிரியம் லட்சைதி பதார்த்தேஷு இதது ரீதியில் விவரணை அமைக்கிறது. ரூபராவயுக்தேஷு பதார்த்தேஷு ரூபராவசு அது ரூபராவயுக்தவாத பதார்த்தங்களே திரவியம் உபாதார காரணபூதம் பிரகிருத்தியாக்கியம் தன்மாத்திரம் பதார்த்தத்வரூபம் தஸ்மின் திரவியே பீஜாதி பஞ்சதாந்தாசு ஜென்மாதி வரணாந்தாசு பஞ்சதாந்தாத்திர வரண பஞ்சதா வரண பஞ்சதாந்தா வரணாந்த அவஸ்தாசு யுதாயுதம் அத்வை வத்திரேகாபியாம் யத் வர்த்ததே தத் பிரம்ம வபாஸ்ரயம். ரூபராவயுக்தவாத பதார்த்தங்களு ಎಷ್ಟು ವ್ಯಾಸವದು ಹೊಂದಿದಾಗಲೂ ಕೂಡ ಪರಮಾತ್ಮ ಏನಾಗಿದ್ದಾರೆ, ದಶ್ಯತ್ಸು ವಿರಶ್ಯಂತಂ ವಿರಶ್ಯತ್ಸು ಅವೆಲ್ಲ ನಾಶ ಹೊಂದುತ್ತೆ, ದೇವರು ನಾಶ ಹೊಂದೋದಿಲ್ಲ, ಅದು ದೇವರ ಲಕ್ಷಣ. ಯಾವುದು ನಾಶ ಹೊಂದಿದರೆ ಅವಳಿಗಿರೋ ನಾಶ ಹೊಂದೋದಿಲ್ವೋ, ಅವರಿದ್ದಾಗ ಮಾತ್ರ ಸೃಷ್ಟಿಯಾದಿಗಳು ಸಾಧ್ಯರು, ಅವರು ಪರಮಾತ್ಮ ಅಂತೇಳಿ ನಾಶರಹಿತರಾದ ಬ್ರಹ್ಮ ವ್ಯಪಾಶ್ರಯಂ. ಯದ್ವಾ ರೂಪರಾವ ಪ್ರಪಂಚ ಪದಾರ್ಥೇಶು ಯುತಾಯುತಂ ಅನ್ವಯ ವ್ಯತಿರೇಕ ಲಕ್ಷಣ ಅನುಮಾನೇನ ಯತ್ ಸನ್ಮಾತ್ರ ವಿಚಾರಾರಂಧ ಮಾತ್ರ ದ್ರವ್ಯಂ ಧೃತಂ ಜ್ಞೇಯಂ ತದ್ ಬೀಜತ್ವಾದ್ಯವಸ್ಥಾಸು ವಸ್ತುನಃ ಪಂಚತ್ವಸಾರ ಲಕ್ಷಣಾವಸ್ಥಾಸು ಯುತಾಯುತ ವರ್ತತೆ ತದ್ ಬ್ರಹ್ಮ ಇತಿ. ಮತ್ತಿನ್ನೊಂದು ರೀತಿ ಅರ್ಥ ಹೇಳ್ತಾರೆ ಏನು ಅಂದರೆ, ಜಗತ್ತೇನಾದರೂ ಆಗಲಿ ಪರಮಾತ್ಮ ಯಾವಾಗಲೂ ಏನಾಗಿದ್ದಾನೆ, ವಿಜ್ಞಾನವಾರಂಧಂ ಬ್ರಹ್ಮ ಸರ್ವಜ್ಞ ಆರಂಧಪೂರ್ಣ ಚೇಂಜ್ ಆಗೋದೇ ಇಲ್ಲ. ಉಳಿದವರೆಲ್ಲ ಏನಾಗ್ತಿದ್ದಾರೆ, ವಿಕಾರ ಹೊತ್ತಾರೆ. ಮಹಾಲಕ್ಷ್ಮೀ ನಾರಾಯಣ ಬಿಟ್ಟುಬಿಟ್ರೆ ಉಳಿದವರಿಗೆಲ್ಲ ಏನಾಗುತ್ತೆ, ಅದರ ಎಫೆಕ್ಟ್ ಇದೆ. ಆ ಎಫೆಕ್ಟ್ ಏನೂ ಇಲ್ಲದೆ ಇದ್ದವರು ಯಾರು ಪರಮಾತ್ಮ. ಈ ರೀತಿ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದನ್ನೇ ಅಪಾಶ್ರಯ ಅಂತ ಕರೆದು. ಯಾವ ರೀತಿ ತಿಳ್ಕೊಳ್ಳೋದೀಗ, ಜೀವನ ಅವಸ್ಥೆಗಳಿಗೆ ರಿಲೇಟೆಡಾಗಿ ತಿಳ್ಕೊಳ್ಳೋದು, ಜೀವನ ಸೃಷ್ಟಿ ರಾಶಿಗಳಿಗೆ ತಕ್ಕಂತೆ ತಿಳ್ಕೊಳ್ಳೋದು, ಜೀವನ ದುಃಖಾದಿಗಳ ರಿಲೇಟೆಡ್ ತಿಳ್ಕೊಳ್ಳಿ, ಮೂರು ರೀತಿ ತಿಳ್ಕೊಳ್ಳೋದು. ಜೀವನಿಗೆ ಅವಸ್ಥೆಗಳಿದೆ, ದೇವರಿಗೆ ಅವಸ್ಥೆಗಳಿಲ್ಲ. ಆದರೆ ಜೀವರಿಗೆ ಹುಟ್ಟು ಸಾವುಗಳಿದೆ, ದೇವರಿಗಿಲ್ಲ. ಜೀವರಿಗೆ ಸದಾ ಆನಂದ ಇಲ್ಲ, ದೇವರಿಗಿದೆ. ಈ ಮೂರು ವ್ಯತ್ಯಾಸಗಳು ತಿಳ್ಕೊಂಡ್ಬಿಟ್ರೆ ಅಪಾಶ್ರಯ ಆದರೆ ಯಾರಾಗ್ತಾರಾಗ, ದೇವರು. ಸೊ ದೇವರ ವಿಷಯ ಹೇಳಿದ್ರೆ ಪುರಾಣದ ಫೈನಲ್ ಅಪಾಶ್ರಯ ಎಂಬ ಹತ್ತನೇ ಲಕ್ಷಣ. ಉತ್ತರೋತ್ತರ ಪ್ರಾಬಲ್ಯ ತಿಳ್ಕೊಂಡಾಗ ಏನಾಯ್ತು, ಅಲ್ಲಿಗೆ ದೇವ್ರ ವಿಷಯ ಹೇಳೋದು ಪುರಾಣದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪುರಾಣ ಇರೋ ದೇವ್ರ ವಿಷಯ ಹೇಳ್ಕೊಡೋದು. ಇದು ಹೇಳೇ ಉತ್ತರ ಹೇಳ್ಬೇಕು, ಹೇಳಲೇಬೇಕಲ್ಲದು ಬೇರೆ ದಾರಿನೇ ಇಲ್ಲ, ಒಪ್ಲೇಬೇಕು. ಇದೆಲ್ಲ ಹೇಳಿದ್ರೆ ಇಂಥ ಜಗತ್ತು ಸುಳ್ಳೋದ್ರ ಗತಿ ಏನಾಗುತ್ತಾಗ, ಪುರಾಣ ಸುಳ್ಳು ಜಗತ್ ಸುಳ್ಳು ಪುರಾಣ ಸುಳ್ಳಾಗುತ್ತೆ ಹೋಗ್ತಾರೆ. ಇದೆಲ್ಲ ಪ್ರೋಸೆಸ್. ವಿರವೇತ ಯದಾ ಚಿತ್ತಂ ಹಿತ್ವಾ ವೃತ್ತಿತ್ರಯಾಶ್ರಯಂ ಯೋಗೇರವಾ ತದಾತ್ಮಾನಂ ವೇದರಾತ್ಮಾರಿ ವರ್ತತೆ. ಏತಾದೃಶ ಬ್ರಹ್ಮಪ್ರಾಪ್ತಿ ಕದಾ ಸ್ಯಾದಿದೆ ತತ್ರ ವಿರಮೇತಿ. ಇಂಥ ಪರಬ್ರಹ್ಮರ ಪ್ರಾಪ್ತಿ ಯಾವಾಗತ್ತೆ ಅಂತ ಕೇಳಿದರೆ, ವಿರವೇತ ಯದಾ ಚಿತ್ತಂ ಹಿತ್ವಾ ವೃತ್ತಿತ್ರಯಾಶ್ರಯಂ ಯೋಗೇರವಾ ತದಾತ್ಮಾನಂ ವೇದ ಡಾ ಆತ್ಮಾರಿ ವರ್ತತೆ. ಇಲ್ಲಿ ಅಂತ ಕೇಳಿದರೆ ವೃತ್ತಿತ್ರಯಾಶ್ರಯಂ ಜಾಗ್ರತ್ ಸ್ವಪ್ನ ಸುಷುಪ್ತಿ ಲಕ್ಷಣ ವೃತ್ತಿತ್ರಯ ವಿರೂಢಂ ಚಿತ್ತಂ ಹಿತ್ವಾ ವೃತ್ತಿತ್ರಯಾ ದುರಭೇತ ಉಪರತಂ ಭವತಿ. ಮುಕ್ತರಿಗೆ ಮೂರು ಅವಸ್ಥೆಗಳು ಇಲ್ಲ, ಜಾಗ್ರತ ಅವಸ್ಥೆ ಸ್ವಪ್ನ ಅವಸ್ಥೆ ಮೂರು ಅವಸ್ಥೆಗಳು ಮುಕ್ತರಿಗಿಲ್ಲ. ಸೊ ಮೂರು ಅವಸ್ಥೆ ಬಿಟ್ಟು ಹೋಗೋದಕ್ಕೇನಂತ ಕರೀತಾರೆ, ಮುಕ್ತಿ ಅಂತ ಕರೀತಾರೆ. ವೃತ್ತಿತ್ರಯಾಶ್ರಯಂ ಯೋಗೇರವಾ ತದಾತ್ಮಾರು ತದಾ ಯೋಗೇನ ಧ್ಯಾನ ಲಕ್ಷಣ ಉಪಾಸನೆಯ ನಿರಂತರಂ ಶ್ರೀ ನಾರಾಯಣ ಕಥಾ ಲಕ್ಷಣ ಉಪಾಸನೆಯ ಚ ಆತ್ಮಾರಂ ಪರಮಾತ್ಮಾರಂ ವೇದ ಜಾನಾತಿ ಲಭತೆ ಪ್ರಾಪ್ನೋತಿ ಚ. ಇದು ಬರೋದು ಯಾವಾಗ, ವೃತ್ತಿತ್ರಯ ಕಳ್ಕೊಳ್ಳೋದು ಯಾವಾಗ ಅಂತ ಕೇಳಿದರೆ, ದೇವ್ರ ಹತ್ರ ಹೋದಾಗಷ್ಟೇ, ಅಲ್ಲಿವರೆಗೂ ಹೋಗೋದಿಲ್ಲ. ದೇವ್ರ ಹತ್ರ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗ, ಯೋಗ ಬೇಕು. ಯೋಗ ಅಂದ್ರೇನು, ಧ್ಯಾನ ಲಕ್ಷಣ ಉಪಾಸನೆಯ ಧ್ಯಾನ ರೂಪದ ಉಪಾಸನೆಯನ್ನು ಮಾಡಬೇಕು. ತತ ಕಿವತ್ರಾಹ ರೀತಿ ಪುನರ್ನಿವರ್ತತೆ ದೈವ ರಜ ಪುನರಾವರ್ತತೆ ರಜ ಪುನರಾವರ್ತತೆ ಶ್ರುತಿ. ಆಗ ಅದು ಆತ್ಮ ನಿವರ್ತತೆ. ಅಲ್ಲಿವರೆಗೂ ಜೀವರು ಏನಾಗಿದ್ದು, ಹುಟ್ಟು ಸಾವುಗಳ ಒಂದು ಸಂಕೋಲೆ ಬಿಟ್ಟಿದ್ದಲ್ಲ, ಅಲ್ಲಿ ಹೋದ್ಮೇಲೆ ತಪ್ಪೇ ಹೋಗ್ತದೆ. ಈ ಎಲ್ಲ ಇದ್ದಾಗ ಏನು ಮಾಡ್ಬೇಕು, ಅದಕ್ಕೆ ಒದ್ದಿದ್ದಾಗ ಏನಂತ ಕರೀತಾರೆ, ಊರಿಲ್ಲ ಅಂದ್ರೆ ಒದ್ದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಇರೋದು ಒದ್ದೆ ಆದಾಗ ಏನು ಮಾಡ್ಬೇಕಾಗ, ಇರೋದು ಒದ್ದೆ ಆದಾಗ ಏನು ಮಾಡಬೇಕು, ಊರು ಅಂತ ಕರೀತಾರೆ, ಔಟ್ ಆಫ್ ದಟ್ ಊರೈತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮೂರವಸ್ಥೆ ದೇವರಿಗಿಲ್ಲ, ಜಾಗ್ರತ ವ್ಯವಸ್ಥೆ ಇದೆ ಇಲ್ಲ ದೇವರಿಗೆ ಆ ಥರ. ಇಲ್ಲಿ ಮೂರವಸ್ಥೆ ದೇವರಿಗೂ ಇಲ್ಲ, ಒಂದವಸ್ಥೆ ಇದ್ದೇ ಇದೆ. ಮತ್ತು ಇನ್ನೊಂದು ರೀತಿ ಜಾಗ್ರತ ವ್ಯವಸ್ಥೆ ಇಲ್ಲ ಅಂದರೆ, ಈ ಭೂ ಲೋಕ ಇಲ್ಲ, ಈ ಸಂಸಾರದ ಜಾಗ್ರತ ವ್ಯವಸ್ಥೆ ಅಂದರೆ ಜಾಗ್ರತ ವ್ಯವಸ್ಥೆ ಇಲ್ಲ. ಅರ್ಥ ಆಯ್ತಾ? ಈಗ ಈ ಜಾಗ್ರತ ವ್ಯವಸ್ಥೆ ಬೇರೆ, ಆ ಜಾಗ್ರತ ವ್ಯವಸ್ಥೆ ಬೇರೆ, ಬರೀತಾ ಇಲ್ಲ ಆ ರೀತಿಯ ಇವತ್ತು. ಏನ ಸಮಾಧಿ ವ್ಯವಸ್ಥೆ ಅಂತ ಹೇಳಿದರೆ ಅದು ಯಾವುದೇ ರೀತಿ ಇದಕ್ಕೆ ಈಕ್ವಲ್ ಇಂಟೆ, ಪುರಾನೆ ಈಕ್ವಲ್ ಇಂಟೆ. ಸಮಾಧಿ ವ್ಯವಸ್ಥೆ ಮುಕ್ತಿ ಡೀಪ್ ಸ್ಲೀಪು ಒಂದು ರೀತಿ ರಿಸೆಂಬ್ಲೆನ್ಸ್ ಇದೆ ಒಂದೊಂದಕ್ಕೂ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಏನಂತ ಕರೀತಾರೆ ಅವರ, ಅದಕ್ಕೆ ಜಾಗ್ರ ಸ್ವಪ್ನ ಸುಷುಪ್ತಿ ಅಂತೇಳಿ ಮೋಕ್ಷ ತುರಿಯಾವಸ್ಥೆ ಅಂತ ಕರೆದರು. ತುರಿಯ ಅಂತ ಯಾತಕ್ಕೆ ಕರೆದರು ಅಂದರೆ ಡಿಫರೆಂಟ್ ಫ್ರಮ್ ಆಲ್ ತ್ರೀ ಅದು, ಊರಿಂದ ಡಿಫರೆಂಟ್ ಅದು, ಟೋಟಲಿ ಡಿಫರೆಂಟ್ ಅದು. ಅದಕ್ಕೆ ನಾಟ್ಯಾವಸ್ಥೆ ಅಂತ ಕರೆದರು ಮೋಕ್ಷದ ಅವಸ್ಥೆ. ಯದ್ಯಪಿ ಜಾಗ್ರದ ಅವಸ್ಥೆ ಆದರೂ ಕೂಡ ಇಂಥ ಜಾಗ್ರತ ಅಲ್ಲ, ದೇವರಿಗೆ ಆನಂದ ಇಲ್ಲ ಅಂತೀವಲ್ಲ ಹಾಕಿ, ದೇವರಿಗೆ ಆನಂದ ಇದೆಯೋ ಇಲ್ವೋ ಇದೆ, ಆದರೆ ಏನಂತ ಕರಿತೀವಿ? ಆನಂದ ಇಲ್ಲ ಅಂತ ಕರಿತೇವೆ. ಖೇದ ಬೋಧ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಅಂತ ಕರಿತೀವಿ. ದೋಷರೂಪದ ಆನಂದ ಬೇರೆ, ಗೊತ್ತಾಯ್ತಾ? ನಿಜವಾದ ಆನಂದ ಬೇರೆ. ಸೊ ದೋಷರೂಪದ ಜಾಗ್ರದ ಅವಸ್ಥೆ ಬೇರೆ, ನಿಜವಾದ ಜಾಗ್ರದ ಅವಸ್ಥೆ ಬೇರೆ. ಉದಾಹರಣೆ ಎದ್ದಿದ್ದಾರೆ, ಜಾಸ್ತಿ ಎಚ್ಚೆತ್ತಿರು ಕಂಡೆ ಬರಬೇಕು ಮಲಿಕರು ಹೇಳ್ತಾರೆ, ಎದ್ದವ್ರಿಗೆ ಹೇಳ್ತಾರ? ಬೆಳೆದವ್ರಿಗೆ ಕೇಳಿಸೋದೇ ಇಲ್ಲ, ಹೇಳಿ ಉಪಯೋಗ ಇಲ್ಲ. ಯಾರಿಗೆ ಹೇಳ್ತಾರೆ ಅದರ? ಎದ್ದವ್ರಿಗೆ ಹೇಳ್ತಾರೆ. ಯಾತಕ್ಕೆ ಇದು ಹೇಳಾಗಲ್ಲ, ಈ ಕಣ್ಣು ತೆಗೆದ್ರೆ ಎದ್ದಾಗಲ್ಲ ಅಂತ ಅರ್ಥ. ಈ ಕಟ್ಟೆ ದೇವ್ರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಏನದು ಎಚ್ಚೆತ್ತ ಇದ್ದ ಅದಿಲ್ಲ. ಆ ದೃಷ್ಟಿಯಿಂದ ಎಲ್ಲಿ ನೋಡ್ತೀಯ ಅಂತ ಕೇಳಿ, ಕಣ್ಣಿಲ್ಲ ವೇಳೆ ಯಾತಕ್ಕೆ ಬಿದ್ದವ್ರು ಏನಂತಾರೆ? ಕಣ್ಣು ಕಾಣೋದಿಲ್ಲ ಅಂತ ಕೇಳ್ತಾರೆ, ಕಣ್ಣು ತೋರಿಸಿ ಕೇಳ್ತಾರೆ, ಕಣ್ಣು ಕಾಣೋದಿಲ್ಲ ಇರುತ್ತೆ ಆ ಥರ. ಸೊ ಈ ಜಾಗ್ರದ ಅವಸ್ಥೆಗೂ ಅದಕ್ಕೂ ವ್ಯತ್ಯಾಸ ಇರೋದ್ರಿಂದ ಅವಸ್ಥಾತ್ರಯ ರಹಿತ ಅಂತ ಕರ. ವಿರವೇತ ಯದಾ ಚಿತ್ತಂ ಚಿತ್ವಾ ವೃತ್ತಿತ್ರಯ ಶ್ರೇಯಂ ಯೋಗೇರವಾ ತದಾತ್ಮಾನಂ ವೇತನಾತ್ಮಾರಿ ವರ್ತತೆ. ವ್ಯಭಾಶ್ರೇಯಂ ಪ್ರಕಾರಾತ್ರೇಣ ದರ್ಶಯತಿ ತದಾರ್ಥೇಶು ಇತಿ ರೂಪರಾಭಸು ರೂಪರಾಭಾತ್ಮಕೇಶು ತದ್ವಸ್ಸು ಉಪಾದೇಯೇಶು ದ್ರವ್ಯಂ ಉಪಾದಾನಂ ಪ್ರಕೃತ್ಯಾದಿಕಂ ತನ್ಮಾತ್ರಂ ತದಪಿ ಬೀಜಾದಿ ಪಂಚತಾಂತಾಸು ಬೀಜ ಉತ್ಪತ್ತಿ ಆದಿ ಯಾಸಾಂ ಪಂಚತಾ ವರ್ಣಂ ಅಂತ್ಯೇ ಚ ಯಾಸಾಂ ತಾ ಇತಿ ವಿಗ್ರಹ. ಅವಸ್ಥಾಸು ಯಥಾ ಯುತಾಯುತಂ ಸ್ಥೂಲರೂಪೇಣ ಯುತ ಸಂಬದ್ಧಂ ಅಯುತಂಚ ಸೂಕ್ಷ್ಮರೂಪೇಣೇತಿ ಚ ದ್ವೇ ವ್ಯತಿರೇಕಾಭ್ಯಾಂ ತದ್ ತದಾ ತಥಾ ತದ್ರಹ್ಮೇತಿ ಇತಿ ಸತ್ಯಸರ್ವತೀರ್ಥಾಃ. ವಿರವೇತ ಯದಾ ಚಿತ್ತಂ ಚಿತ್ವಾ ವೃತ್ತಿತ್ರಯಾಶ್ರಯಂ ಯೋಗೇರವಾ ತದಾತ್ಮಾನಂ ವೇದರಾತ್ಮಾರಿ ವರ್ತತೆ. ಏವಂ ಲಕ್ಷಣ ಲಕ್ಷಾಣಿ ಪುರಾಣಾರಿ ಪುರಾವಿದಃ ಉದಯೋ ಅಷ್ಟಾದಶ ಪ್ರಾಹುಃ ಕ್ಷುಲ್ಲಕಾರಿ ಮಹಾದ್ವಿಜಾ. ಏವಂ ಲಕ್ಷಣ ಲಕ್ಷಾಣಿ ಪುರಾಣಾನಿ ಪುರಾವಿದಃ ಉದಯ ಅಷ್ಟಾದಶ ಪ್ರಾಹುಃ ಕ್ಷುಲ್ಲಕಾರಿ ಮಹಾಂತಿ ಚ. ಏವಂ ಲಕ್ಷಣ ಲಕ್ಷಾಣಿ, ಈ ರೀತಿಯಾದ ಲಕ್ಷಣಗಳಿಂದ ಲಕ್ಷ್ಯವಾದಂತಹ ಅಂದರೆ ಯುಕ್ತವಾದಂತಹ ಪುರಾಣಾನಿ ಪುರಾಣಗಳನ್ನು ಪುರಾವಿದಃ ಪ್ರಾಚೀನ ವಿಷಯ ತಿಳಿದಂತಹ ಜ್ಞಾನಿಗಳು ಗುಡಿಗಳು ಏನು ಹೇಳ್ತಾರೆ? ಅಷ್ಟಾದಶ ಪ್ರಾಹು ಹದಿನೆಂಟಿವೆ ಅಂತ ಹೇಳ್ತಾರೆ. ಪುರಾಣಗಳ ಸಂಖ್ಯೆ ಎಷ್ಟು? ಹದಿನೆಂಟು. ಕ್ಷುಲ್ಲಕಾರಿ ಮಹಾಂತಿ ಚ, ಕ್ಷುಲ್ಲಕ ಅಂದರೆ ಉಪಪುರಾಣ, ಮಹಾತ್ಯ ಅಂದರೆ ಮಹಾಪುರಾಣ. ಉಪಪುರಾಣಗಳು ಹದಿನೆಂಟು, ಮಹಾಪುರಾಣಗಳು ಹದಿನೆಂಟು ಅಂತ ಕರೀತಾರೆ. ಈಗ ಹದಿನೆಂಟು ಮಹಾಪುರಾಣ, ಹದಿನೆಂಟು ಉಪಪುರಾಣ. ಕ್ಷುಲ್ಲಕ ಪುರಾಣ ಅಂತ ಕರೆದ್ರೆ ಕೆಟ್ಟ ಪುರಾಣ ಅಂತ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತಾ? ಎಸ್ಸೆ ಅಂದರೆ ಬುಕ್ ಬೇರೆ, ಎಸ್ಸೆ ಬೇರೆ, ಪ್ಯಾರ ಬೇರೆ. ಅದು ಆ ರೀತಿಯಲ್ಲಿ ಕ್ಷುಲ್ಲಕ ಅಂತ ಕರೆದು ನೀಚರಡಿ ಪಡು ಸಾವ ಅನಂತ ಗುಣದಿಂದ ಬಹಳಷ್ಟು ಏನಂತ ಕರೆದ್ರು? ನೀಚಳು ಅಂತ ಕರೆದ್ರು. ಆ ನೀಚಳು ಅಂದರೆ ಕೆಟ್ಟವರು ಬರ್ತಲ್ಲಿ ಬರಲಿಲ್ಲ, ಕಡಿಮೆ ಅನ್ನರ್ಥ. ಕ್ಷುಲ್ಲಕ ಅಂದರೆ ಚಿಕ್ಕದು ಅಂತ, ಅಲ್ಪ. ಕ್ಷುಲ್ಲಕ ಬ್ರಾಹ್ಮಂ ಪಾತ್ವಂ ಚ ಶೈವಂಚ ಲಿಂಗಂಚ ಗಾರುಡಂ ನಾರದೀಯಂ ಭಾಗವತಂ ಆಗ್ನೇಯಂ ಸ್ಕಂದಸಂಚಿಖಂಡಿತಂ ಭವಿಷ್ಯಂ ರಂಭವೈವರ್ತಂ ಮಾರ್ಕಂಡೇಯಂ ಸಭಾವನಂ ವಾರಾಹಂ ಮತ್ಸ್ಯಂ ಕೌರ್ಮ್ಯಂಚ ಬ್ರಹ್ಮಾಂಡಾಖ್ಯಂ ಇತಿ ತ್ರಿಷಟ್. ಬಟ್ ಹದಿನೆಂಟು ಮಹಾಪುರಾಣ ಹೆಸರು ಹೇಳಿಬಿಟ್ಟು ಸಾರಿ ಕ್ರಮೇಣ ನಿರ್ದಿಶತಿ ಶಬ್ದತಃ ಫಲತೋಪಿ ಮಹಾಂತಿ ಕ್ಷುಲ್ಲಕಾಲಿ ಶೋಕಸಂಖ್ಯಾ ಪರಿಮಿತಾರಿ ತದು ಅರ್ಥತಃ. ಬ್ರಾಹ್ಮಂ ಪಾತ್ವಂ ವೈಷ್ಣವಂಚ ಬ್ರಹ್ಮಪುರಾಣ ಪದ್ಮಪುರಾಣ ವಿಷ್ಣುಪುರಾಣ ಶಿವಪುರಾಣ ಲಿಂಗಪುರಾಣ ಗರುಡಪುರಾಣ ನಾರದೀಯ ಪುರಾಣ ಭಾಗವತ ಪುರಾಣ ಅಗ್ನಿಪುರಾಣ ಸ್ಕಂದ ಪುರಾಣ ಭವಿಷ್ಯತ್ ಪುರಾಣ ಬ್ರಹ್ಮವಿವರ್ತ ಪುರಾಣ ಮಾರ್ಕಂಡೇಯ ಪುರಾಣ ವಾವರ ಪುರಾಣ ವರಾಹ ಪುರಾಣ ಮತ್ಸ್ಯ ಪುರಾಣ ಪೂರ್ವ ಪುರಾಣ ಬ್ರಹ್ಮಾಂಡ ಪುರಾಣ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಹದಿನೆಂಟು ಪುರಾಣಗಳಾದ. ಬ್ರಾಹ್ಮಂ ಪಾದ್ವಂ ವೈಷ್ಣವಂಚ ಶೈವಂ ಲಿಂಗಂಚ ಗಾರುಡಂ ನಾರದೀಯಂ ಭಾಗವತಂ ಅಗ್ನೇಯಂ ಸ್ಕಂದಸಂಗೀತಂ ಭವಿಷ್ಯಂ ಬ್ರಹ್ಮವೈವರ್ತಂ ಮಾರ್ಕಂಡೇಯಂ ಸಭಾವನಂ ವರಾಹಂ ಮತ್ಸ್ಯಂ ಕೌರ್ಮ್ಯಂಚ ಬ್ರಹ್ಮಾಂಡಾಖ್ಯಂ ಇತಿ ತ್ರಿಷಟ್. ಇವತ್ತು ಎರಡು ಗಣೇಶ ಎರಡು ಪುರಾಣ ಸೇರ್ಕೊಂಡ್ಬಿಟ್ಟು ಇತ್ತೀಚೆಗೆ. ಅವೆಲ್ಲ ಪುರಾಣ ಎಷ್ಟೋ ಪುರಾಣ ಡೂಪ್ಲಿಕೇಟ್ ಪುರಾಣ, ಉಪನಿಷತ್ ಕೂಡ ಮಾಡಾಕ್ಬಿಟ್ಟಿದ್ದಾರೆ ಡೂಪ್ಲಿಕೇಟ್ ಉಪನಿಷತ್ತುಗಳು. ಅದಕ್ಕೆ ಲಿಸ್ಟ್ ಯಾತಕ್ಕೆ ಕೊಡ್ತಾರೆ ಬರೀ ಹದಿನೆಂಟು ಅಂತ ಯಾತಕ್ಕೆ ಹೇಳಿಲ್ಲ ಅಂದರೆ ಇವೇ ಹದಿನೆಂಟು ಅವರು ಬೇರೆ ಹದಿನೆಂಟು ಯಾರು ಹೇಳಿದ್ರೆ ತಪ್ಪಾಗುತ್ತೆ ಅಂತ. ತ್ರಿಷಟ್ ತ್ರೀಷಟ್ ಮೂರು ಇಟ್ಟು ಆರು ಆರು ಮೂರು ಹದಿನೆಂಟು. ಬ್ರಹ್ಮಣಾ ಏತತ್ ಸಭಾಖ್ಯಾತಂ ಶಾಖಾ ಪ್ರಣಯನಂ ಮುನೇ శిష్య శిష్య ప్రశిష్యాణం బ్రహ్మతేజో విదీపనం. బ్రహ్మడా ఏతత్ సమాఖ్యాతం శాఖా ప్రణయనం మునే. శిష్య శిష్య ప్రశిష్యాణం బ్రహ్మతేజో విదీపనం. అత్ర ప్రశిష్య ప్రశిష్యై శాఖా ప్రణయనం బ్రహ్మణో అర్వివతం కృతమితి వా పాశంకీత్యా బ్రహ్మడేతి. ಇಷ್ಟೆಲ್ಲ ಶಾಖ ಉಪಶಾಖೆ ಮಾಡ್ಕೊಂಡು ಬಿಟ್ರಲ್ಲ, ಈ ತಮ್ಮ ತಲೆ ತಷ್ಟ ಮಾಡ್ಕೊಂಡ್ಬಿಟ್ರು, ಅಕ್ಸೆಪ್ಟೆನ್ಸ್ ಇದೆಯೋ, ರಿಜಿಸ್ಟ್ರೇಷನ್ ಇದೆ, ರೆಗ್ಯುಲೇಷನ್ ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಇದೆಲ್ಲ ಸುಬ್ಬೆ ಮಾಡ್ಕೊಂಡ್ರ ಅಂತ ಕೇಳಿದರೆ ಇಲ್ಲ, ಬೆಲೆ ಇದೆ ಅಂತ ಹೇಳ್ತಾರೆ. ಏನದು ಬ್ರಹ್ಮಡಾಯತ ಸಮಾಖ್ಯಾತ, ಬ್ರಹ್ಮದೇವರೇ ಒಪ್ಕೊಂಡಿರ್ತಕ್ಕಂಥ ಕ್ಲಾಸಿಫಿಕೇಷನ್, ಅದರಿಂದ ವ್ಯಾಲಿಡ್ ಅಂತ. ಬ್ರಹ್ಮೈವ ಸಮಾಖ್ಯಾತ ಗತಿದ ಕೀದೃಶ ಬ್ರಹ್ಮತೇಜೋ ವಿದೀಪನ, ಬ್ರಹ್ಮತೇಜಸ ಪ್ರಕಾಶಕಂ ನಿರರ್ಥಕಂ ಪ್ರಣಯನಂ ಕಿಮರ್ಥಂ ಕೃತವಿತ್ಯೋ ಇತ್ಯತೋ ವಾ ಪ್ರಭೆ. ಈ ರೀತಿ ಯಾತಕ್ಕೆ ಮಾಡಿದರು ಅಂದರೆ ಬ್ರಹ್ಮತೇಜೋ ವಿದೀಪರಂ, ಪರಮಾತ್ಮರ ಮಹಿಮೆ ತಿಳಿಸ್ಕೊಡ್ತಕ್ಕಂಥದ್ದಾದ್ದರಿಂದ ಅವರ ಯೋಗ್ಯತೆಗೆ ತಕ್ಕಂತೆ ಏನು ಮಾಡೋಕ್ಕೆ ಬರುತ್ತೆ, ಅಧ್ಯಯನ ಮಾಡೋಕ್ಕೆ ಬರುತ್ತೆ. ಪುರಾಣ ಸಂಹಿತ, ವೇದ ಸಂಹಿತ, ಅದರಲ್ಲಿ ಒಂದೊಂದು ಭಾಗ, ಅದರಲ್ಲಿ ಉಪಭಾಗಗಳು, ಯಾವುದನ್ನು ಓದಿದ್ರೆ ಏನಾಗಬೇಕು ಅವರಿಗೆ ದೇವ್ರ ವಿಷಯ ಗೊತ್ತಾಗುತ್ತೆ. ಯಾವುದೇ ತಗೊಂಡ್ರು ಕೂಡ ಆ ಅರ್ಥದೊಳಗೆ ಒಂದು ಯಾವುದೋ ಗಿಡದ ಬಾವಿಡ ತಿಂದುಬಿಟ್ಟ, ಇಡೀ ಗಿಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಹಣ್ಣಿನ ರುಚಿ ಭಾರಿ ರುಚಿ ಅಂತ ಹೇಳ್ತಾರೆ. ಎಲ್ಲ ಹಣ್ಣು ತಿಂದಿಲ್ಲ ಅವನಿಗೆ, ತಿನ್ನಕ್ಕೆ ಆಗೋದೂ ಇಲ್ಲ, ಮತ್ತು ಪ್ರತಿ ವರ್ಷವೂ ತಿನ್ನಕ್ಕಾಗೋದಿಲ್ಲ, ಒಂದು ಹಣ್ಣು ತಿಂದು ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಏನಂದರೆ ಒಂದೇನಿದೆ ಅದರಲ್ಲಿ ಸೈಂಟಿಫಿಕಲಿ ಕ್ರಾಸ್ ಸೆಕ್ಷನ್ ಮೇಲೆ ಏನಾಗಬೇಕದು, ಇಡೀ ಬೇಡಿಕೆ ಸ್ವರೂಪ ಹೇಳಿ. ಅದೇ ರೀತಿಯೇ ಒಂದು ಹಣ್ಣಿನ ಸ್ಯಾಂಪಲ್ ತಿಂದರೆ ಏನಾಗುತ್ತದು, ಇಡೀ ಹಣ್ಣು ರುಚಿ ಎಲ್ಲ ಏನ್ಮಾಡೋದು. ಸ್ಯಾಂಪಲ್ ಕೇಳಿದ, ಈ ಭಾಗ ಹೆಚ್ಕೊಡು ಆ ಭಾಗ ಹೆಚ್ಕೊಡು, ಇಲ್ಲಿ ಹಣ್ಣು ತಿಂದುಬಿಟ್ಟು ಕೊಡ್ತಿ, ಅದು ಯಾವುದು ಇದಾಗಲಿಲ್ಲ. ಒಂದು ಭಾಗ ನೋಡಿದ ತಕ್ಷಣ ಏನಾಯ್ತದ, ಉಳಿದ ಹಾಗೇ ಇದೆ ಅಂತ. ಸೊ ಯಾವುದೇ ವೇದ ಭಾಗ ಓದಿದರೂ ಕೂಡ ಅವ್ರು ಏನು ಗೊತ್ತಾಗುತ್ತೆ, ಸಮಸ್ತ ವೇದಗಳ ಸಾರ ಗೊತ್ತೆ.